ನಂತರ ಜನಕ ಮಹಾರಾಜ ಪ್ರಶ್ನೆ ಮಾಡ್ತಾ ಇದ್ದಾರೆ. ತತ ಕಿಮರೋತ್ ಕಿಮಕರೋತ್ ಕೃಷ್ಣ ಶ್ರೀನಿವಾಸ ಸ್ವತಾಂಗತಿ. ನಂತರ ಶ್ರೀನಿವಾಸ ಏನು ಮಾಡಿದರು? ಅವಾಗ ಹೇಳ್ತಾ ಇದ್ದಾರೆ ಶ್ರೀನಿವಾಸ, ಕರ್ಮಾಣಿ ಪುತ್ರ ಕಾರ್ಯಾಣಿ ಕುರುಶೀಘ್ರಂ ಅತಂದಿತಃ. ಬ್ರಹ್ಮದೇವರು ಕರೆದು, ಏ ಮಗ ಬೇಗ ಎಲ್ಲ ಕಾರ್ಯಗಳು ಮಾಡಯ್ಯ. ಅವಾಗ ಸಂತೋಷದಿಂದ ಬ್ರಹ್ಮದೇವರು, ಕಟಾಹ ಭಾಂಡ ನಿಚಯ ನಾನೇತುಂ ಪ್ರೇಷಯತ್ಸುರಾನ್ ಗರುಡ ಪ್ರಮುಖಾನ್ ವೀರಾನ್ ನಾರಾಯಣ ಪರಾಯಣಾನ್. ಗರುಡಾದಿ ವೀರರಿಗೆಲ್ಲ ಶ್ರೀನಿವಾಸನ ಸ್ನಾನಾರ್ಥಕ್ಕಾಗಿ ಒಳ್ಳೆ ಒಳ್ಳೆ ಭಾಂಡಗಳು ತರಬೇಕಪ್ಪ ಬಂಗಾರದ್ದು ಅಂತ. ಅವಾಗ ಗರುಡಾದಿಗಳೆಲ್ಲ ವಿಶೇಷವಾಗಿ ಕಟಾಹಾದೀನ್ ಗೃಹೀತ್ವಾಥ ಕ್ಷಣೇನ ಗರುಡಾದಯ, ಕ್ಷಣದಲ್ಲಿ ಗರುಡಾದ ದೇವತೆಗಳೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳನ್ನು ತಂದರಂತೆ ಶ್ರೀನಿವಾಸನ ಸ್ನಾನಾರ್ಥಕ್ಕಾಗಿ. ನಂತರ ಅದರೊಳಗೆ ಅಪೂರಯತ್ತತಸ್ತೇಷು ಸವಾಯು ಸಲಿಲಾಧಿಪ. ನೋಡಿ, ಸಲಿಲಾಧಿಪ ನೀರಿಗೆ ಅಭಿಮಾನಿ ಯಾರು? ಪ್ರಧಾನ ಅಂದರೆ ವಾಯುದೇವರು. ಸುಗಂಧ ಭರಿತವಾಗಿರತಕ್ಕಂಥ ನೀರು ದಿವ್ಯ ತೀರ್ಥಗಳಿಂದ ಬಂದಿರತಕ್ಕಂಥದ್ದು ತುಂಬಿದರಂತೆ. ಎಲ್ಲ ವಿಶೇಷವಾಗಿ ಅರುಂಧತಿ ದೇವಿಯನ್ನು ಮುಂದಿಟ್ಟುಕೊಂಡು ಎಲ್ಲ ಸುವಾಸಿನಿ ಸ್ತ್ರೀಯರು ಬರ್ತಾ ಇದ್ದಾರೆ. ದೀಪ ಕಲಶಾಹ, ದೀಪ ಸಹಿತವಾದ ಕಲಶ ಹಿಡ್ಕೊಂಡು ಪಾರ್ವತೀದೇವಿ ಮೊದಲಾದವರೆಲ್ಲರೂ ಬರ್ತಾ ಇದ್ದಾರೆ. ಮಾಂಗಲ್ಯ ಕೆಲಸಗಳನ್ನು ಮಾಡ್ತಾ ಇದ್ದಾರಂತೆ. ನಂತರ ದೇವರ ಗಾನಗಳನ್ನು ಮಾಡ್ತಾ ಇದ್ದಾರೆ, ಕೃಷ್ಣಾವತಾರ ವೈಭವವನ್ನು ಹೇಳ್ತಾ ಇದ್ದಾರೆ. ಈ ರೀತಿ ಕೃಷ್ಣನ ವಿಶೇಷವಾದ ವಿವಾಹ ಕಾರ್ಯ ಶುರು ಆಗ್ತಾ ಇದೆ. ಎಲ್ಲ ಇನ್ನ ದೇವರ ವಿಶೇಷವಾದ ಸೊಸೆಯರು ಎಲ್ಲರೂ ನಗ್ತಾ ಬರ್ತಾ ಇದ್ದಾರಂತೆ. ವಿಶೇಷವಾಗಿ ಅತ್ತೆ ಯಾರು ಲಕ್ಷ್ಮೀದೇವಿಯನ್ನ ಮತ್ತು ಬಕುಲಾದೇವಿಯನ್ನ ಮುಂದಿಟ್ಟುಕೊಂಡು ಬರ್ತಾ ಇದ್ದಾರಂತೆ. ನಂತರ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಕಲಶಗಳನ್ನಿಟ್ಟು ಸೂತ್ರಗಳನ್ನು ಕಟ್ಟಿ ಸುರಿಗೆ ನೀರಿಗೆ ವಿಶೇಷವಾಗಿ ಸಂಭ್ರಮದಿಂದ ರತ್ನಪೀಠವನ್ನು ಹಾಕಿ ಉತ್ತಿಷ್ಟ ಪುರುಷ ಶ್ರೇಷ್ಠ ತಿಷ್ಟತತ್ ಸೂತ ಮಂಡಲೇ ಬಾರಯ್ಯ ಕೂಡ್ಬ ಅಂತ. ಅವಾಗ ಪುನಃ ಕಣ್ಣೀರಾಕಿದೆ ಸ್ವಾಮಿ, ಯಾರು ನನಗೆ ಎಣ್ಣೆ ಹಚ್ತಾರೆ? ನಾನೇ ದೊಡ್ಡವನಾಗಿದ್ದು, ನನಗೆ ಯಾರಿಲ್ಲ. ಎಲ್ಲ ರೀತಿಯಲ್ಲಿ ಸ್ವಾಮಿ ನಾಟಕ ಆಡತಾ ಇದ್ದಾನೆ, ಎಲ್ಲರಿಗೂ ಸಂತೋಷ ಕೊಡ್ತಾ ಇದ್ದಾನೆ. ಎಲ್ಲರಿಗೂ ಸಂತೋಷ ಯಾವಾಗಲೂ ಕೊಡತಕ್ಕಂಥವ, ಸಜ್ಜನರಿಗೆ ಸದಾ ಸಂತೋಷ ಕೊಡತಕ್ಕಂಥವ. ಅವ್ರಿಗೆ ಹೇಳ್ತಾ ಇದ್ದಾನೆ, ಅಯ್ಯೋ ಎಣ್ಣೆ ಹಚ್ಚವರೇ ಇಲ್ಲದಿದ್ರೆ ಅವನ ಜನ್ಮ ಯಾಕೆ ಧಿಕ್ಕಾರ ಅಂತ ಹೇಳ್ತಾ ಇದ್ದಾರೆ. ನಮೇ ಸಂತಿ ಮಹಾರಾಜ ಕಕ್ಕರೋತ್ಯ ವಿಶೇಷನಂ. ವಿಶೇಷವಾಗಿ ನನಗೆ ಯಾರು ಎಣ್ಣೆ ಹಚ್ಚೋರಿಲ್ಲ. ಬ್ರಹ್ಮದೇವರಂದ್ರು, ಕಿಮರ್ಥಂ ಮೋಹಯಸಿನೋ ಮಾಯಾ ಪಂಜರ ವಾಸಿನ. ಸ್ವಾಮಿ, ನಾವು ಮೊದಲೇ ಸಂಸಾರದಲ್ಲಿ ಬಿದ್ದಿದ್ದೀವಿ, ನಮ್ಮ ಯಾಕೆ ಮೋಹ ಕೊಡ್ತೀಯೋ? ಯಾರಿಲ್ಲ ಅಂತ ಹೇಳಿದ್ಯಲ್ಲ, ಅದು ಅಸತ್ಯ. ಯಾಕೆ? ಮಗ ನಾನಿದ್ದೇನೆ. ನಂತರ ವಾಯುದೇವರಿದ್ದಾರೆ, ಮೊಮ್ಮಗ ಇದ್ದಾನೆ, ಮನ್ಮಥ ಇದ್ದಾನೆ. ನಂತರ ವಿಶೇಷವಾಗಿರತಕ್ಕಂಥ ಷಡಾನನ ಇದ್ದಾನೆ. ಯಾರು? ಕುಮಾರ ಇದ್ದಾನೆ. ಜಗತ್ಪ್ರಾಣ ಜ್ಯೇಷ್ಠ ಪುತ್ರನಿದ್ದಾನೆ. ನಂತರ ಸೊಸೆ ಭಾರತಿ ಸರಸ್ವತಿ ಎಲ್ಲರೂ ಇದ್ದಾರೆ. ಇನ್ನಷ್ಟೇ ಅಲ್ಲ, ಜಗದ್ಧಾತ್ರಿ ತವಾಂಗನ, ಜಗತ್ತಿಗೆ ತಾಯಿ ಲಕ್ಷ್ಮೀದೇವಿ ನಿನ್ನ ಹೆಂಡತಿ. ಅಯ್ಯ, ನೀನು ಆಟ ಆಡ್ತಾ ಇದೆಯಲ್ವಾ ಸ್ವಾಮಿ ಹೇಳು ಅಂತ ಹೇಳಿದಾಗ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ, ಅಮ್ಮ ಅಂದ್ರೆ ಬ್ರಹ್ಮದೇವರು, ಅಮ್ಮ ನೀನು ಹಚ್ಚಬೇಕೇನು ನೋಡೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂದಾಗ, ವಿಧಂ ಹೃದಯ ದೇವ ತವವೇ ವೆಂಕಟವಲ್ಲಭ. ಅವು ಗೊತ್ತಾಯ್ತಪ್ಪ, ನಾನು ಹಚ್ಚಬೇಕಲ್ಲ. ಸರಿ ಸರಿ ಸರಿ, ನಾನು ಕಾಯ್ತಾ ಇದ್ದೆ, ನೀನು ಹೇಳಿದರೆ ಮಾಡಬೇಕು ಅಂತ ಶ್ರೀನಿವಾಸನ ಹತ್ರ ಬಂದು ವಿಶೇಷವಾಗಿ, ಏಳಯ್ಯ ದುಃಖ ಬಿಡು ಬಾ ಅಂತ ಕರ್ಕೊಂಡು ಬಂದು ಕೂಡಿಸಿಟ್ಟು ವಿಶೇಷವಾಗಿ ಸ್ನಾನಕ್ಕೆ ಹೇಳಿದರೆ ಅಲ್ಲೂ ಬಿಡತಾ ಇಲ್ಲ ಕ್ರಮವನ್ನು ಶ್ರೀನಿವಾಸ. ವಶಿಷ್ಠಾದಿ ಮುನಿಗಳಿಗೆಲ್ಲ ನಮಸ್ಕಾರ ಮಾಡಿ ನಾ ಸ್ನಾನಕ್ಕೆ ಹೋಗ್ಲ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ. ನಂತರ ಎಲ್ಲರೂ ತಥಾಸ್ತು ಹೋಯುವಪ್ಪ ಅಂತಾರೆ. ನಂತರ ಹೇಳ್ತಾರೆ ವಶಿಷ್ಠಾದಿ ಋಷಿಗಳಿಗೆ, ನಂತರ ಎಲ್ಲ ಹೆಂಡತಿಯರ ಸಹಿತವಾದಂಥ ದೇವತೆಗಳಿಗೆಲ್ಲ ನಮಸ್ಕಾರ ಮಾಡ್ತಾನಂತ ಸ್ವಾಮಿ, ಸ್ವಲ್ಪ ಸ್ನಾನ ಮಾಡ್ಲ ನಾನು ಅಂತ ಹೇಳಿ ಬರ್ತಾ ಇದ್ದಾನೆ. ಪಾಪ ಬಂದು ಕೂದಲೆಲ್ಲ ಬೆಚ್ತಾ ಇದ್ದಾನೆ, ತುಂಬಾ ಖಾರ ಆಯಿತು ಸ್ನಾನಕ್ಕೆ ಹಾಕಿ, ಯಾರೂ ಇಲ್ಲ ಸ್ನಾನಕ್ಕೆ ಹಾಕ್ಲಿಕ್ಕೆ ಅಂತ. ನಾವು ಅಲ್ಲಿ ನೋಡಿದ್ರೆ ಬೇರೆ ಪುರಾಣಗಳು ಹೇಳ್ತಾರೆ, ಶ್ರೀನಿವಾಸ ಒಬ್ಬನೇ ಹುತ್ತಲ್ಲಿದ್ದದ್ದೆಲ್ಲ ಎಲ್ಲ ದೇವತೆಗಳು ಗುಂಪು ಗುಂಪು ಗುಂಪಾಗಿ ಸೇವಾ ಮಾಡ್ತಾ ಇದ್ರು, ನಿಮ್ ಕಣ್ಣೇ ಕಾಣಿಸ್ತಾ ಇಲ್ಲ, ಆತನ ಒಬ್ಬನೇ ಕಾಣಿಸ್ತಾ ಇದ್ದ ಅಂದ್ರು. ಆ ರೀತಿಯಲ್ಲಿ ಸ್ವಾಮಿ ಕೂತ್ಕೊಂಡ. ಲಕ್ಷ್ಮೀದೇವಿ ವಿಶೇಷವಾಗಿರ್ತಕ್ಕಂಥ ಬಂಗಾರದ ಪಾತ್ರೆಯಲ್ಲಿ ಸುಗಂಧ ಭರಿತವಾದಂಥ, ಸುಗಂಧ ಅಂದ್ರೆ ಈಗ ಅಲ್ಲೇನೆ ಈಗ ಶ್ರೀನಿವಾಸನಿಗೇನೆ TTD ಅವರು ತಂದ ಸುಗಂಧ ತೈಲವೇ ಅದ್ಭುತವಾಗಿರುತ್ತೆ ಅಂತಹದ್ದು. ಸ್ವಾಮಿಗೆ ಹಚ್ಚಿದ ಎಣ್ಣೆ ಹೇಗಿರಬೇಕು? ದೇವರಿಗೆ ಆಶೀರ್ವಾದದಿಂದ ಮಾಡ್ತಾ ಇದ್ದಾಳಂತೆ. ದೀರ್ಘಾಯುರ್ಭವ ಗೋವಿಂದ ಪುತ್ರವಾನ್ ಧನವಾನ್ ಭವ. 14 ಲೋಕಗಳಿಗೆ ಏಕಛತ್ರಾಧಿಪನಾಗು ಅಂತ ವಿಶೇಷವಾಗಿ ದೇವರ ಮೈಯೆಲ್ಲ ಹೇಳ್ತಾ ಇದ್ದಾರೆ. ತೈಲೇನ ಅತಿ ಸುಗಂಧಿನ, ಆ ಒಂದ್ ತೊಟ್ಟೆ ಎಣ್ಣೆ ಹಾಕೊಂಡ್ರೆ ಘಮ್ ಅಂತ ವಾಸನೆ ಬರ್ಬೇಕು ಅಲ್ಲ. ನಮ್ಗೆಲ್ಲಾದ್ರೂ ಒಂದು ಅನುಭವ ಕೊಟ್ರೆ ಚೆನ್ನಾಗಿರುತ್ತೆ ಅಂತೀರಾ? ಉಡುಪಿಯಲ್ಲಿ ಕೃಷ್ಣನನ್ನ ಮಲಗಿಸಿ, ತೊಟ್ಟಿಲಲ್ಲಿ ಮಲಗಿಸಿ, ಒಳಗೆ ಏಕಾಂತ ಸೇವಾ ರಾತ್ರಿ ದಿನಾಗೂ ನಡೆಯುತ್ತೆ. ಗರ್ಭಗುಡಿಯಲ್ಲಿ ಕೃಷ್ಣ ಮೂಲ ಮೂರ್ತಿ ಇರ್ತಾನಲ್ಲ, ಈ ಪಕ್ಕದಲ್ಲಿ ಅಲ್ಲಿ ತೊಟ್ಟಿಲಲ್ಲಿ ತೂಗ್ತಾರೆ. ನಂತರ ಮಲಗುವಾಗ ಸುಗಂಧದ ಎಣ್ಣೆಯನ್ನ ಹೂವಿನಿಂದ ತಗೊಂಡು ಎದೆಗೆ ದೇವರಿಗೆ ಹಚ್ಚುತ್ತಾರೆ. ಅದನ್ನ ಸ್ವಾಮಿಗಳು ತಗೊಳ್ತಾರೆ, ಮಿಕ್ಕವರೆಲ್ಲ ತಗೊಳ್ತಾರೆ. ಅವಾಗೇ ಆಗೋಗಿರುತ್ತೆ ಆ ಪಾತ್ರೆಯನ್ನ, ಹೀಗೆ ಹಂದ್ಕೊಂಡು ತಗೊಳ್ತಾರೆ. ಅಷ್ಟಕ್ಕೆ ಕೈ ಮಾರನೆಯ ದಿನವರೆಗೂ ಘಮ್ ಅಂತಿರುತ್ತೆ. ಅದೇ ಶ್ರೀನಿವಾಸನ ತೈಲ ಹೇಗಿರ್ಬೇಕ್ರಿ? ನಂತರ ವಿಶೇಷವಾಗಿ ಬ್ರಹ್ಮದೇವರು ಪತ್ನಿ ಸರಸ್ವತಿ ದೇವರತ್ತಾಳೆ, ಅಮ್ಮ ಮೈ ತಿಕ್ಲಿಕ್ಕೆ ಏನು ಕೇಸರಿ ಕುಂಕುಮ ಕೇಸರಿ ಮುದ್ದೆ ಮಾಡಿದ್ದಂತೆ ದೇವ್ರ ಮೈ ತಿಕ್ಲಿಕ್ಕೆ. ನಂತರ ಪುನುಗು ಮರ್ಜಾಲ ತೈಲ ಗಂಧ ಮೃಗಮದ ತಂದ್ರು. ನಂತರ ಹೆಂಗಸರು ಮಾತ್ರ ಬಳಸ್ತಾರೆ ನಮ್ಮಲ್ಲಿ ಯಾವುದು ಅರಿಶಿಣದ ಮುದ್ದೆ, ದೇವರಿಗೂ ಅರಿಶಿಣದ ಮುದ್ದೆಯಿಂದ ಮೈ ತಿಕ್ತಾರೆ. ಅವನಿಗೆ ಅರಿಶಿಣದ ನೀರಿಂದ ಸ್ನಾನಕ್ಕೆ ಹಾಕ್ತಾರೆ ನೋಡಿ. ಬೇಕಾದ ಶುಕ್ರವಾರ ಸ್ನಾನಕ್ಕೆ ದೇವರ ಅಭಿಷೇಕಕ್ಕೆ ಹೋದ್ರೆ ಅರಿಶಿಣದ ನೀರಿಂದಲೇನೆ ಅಭಿಷೇಕ ಸ್ನಾನ ಮಾಡ್ತಾರೆ ದೇವರಿಗೆ. ನಂತರ ದೇವರಿಗೆ ವಿಶೇಷವಾಗಿ ಹರಿದ್ರಾಚೂರ್ಣ ಪಿಷ್ಟೇಣ ಪ್ರಾಮ್ರಜದ ವೆಂಕಟೇಶ್ವರಂ. ವಿಶೇಷವಾಗಿರ್ತಕ್ಕಂಥ ದೇವರಿಗೆ ಎಲ್ಲಾ ತೀರ್ಥಗಳಿಂದ ತಂದಂತಹ ನೀರನ್ನು ಅಭಿಷೇಕ ಮಾಡ್ತಾ ಇದ್ದಾರೆ. ನಂತರ ವಿಶೇಷವಾಗಿ ದೇವರಿಗೆ ಅಪಾದ ಮೌಳಿ ಪರ್ಯಂತ ದೇವರಿಗೆ ಚೆನ್ನಾಗಿ ಮೈ ತಿಕ್ಕಿ ತನ್ನನ್ನು ತಾನು ಮೇನೇ ಕೃತಾರ್ಥಮಾತ್ಮಾನಂ ಸೇವೆಯ ಕೇಶವಸ್ಸಚ ತಾನು ಧನ್ಯನಾದೆ ಅಂತ ತಾಯಿ ತೆಡಕೊಂಡಂತೆ. ನಂತರ ವಿಶೇಷವಾಗಿ ಆಕೆ ಸ್ನಾನ ಮಾಡಿಸಿದ್ಲಲ್ಲ, ಬಂದ್ರೆ ಎಲ್ಲರ ಸುವಾಸಿನಿಯರು ಪಾರ್ವತ್ಯಾದಿಗಳು ಎಲ್ಲರೂ ಬಂದರು. ಎಲ್ಲರೂ ವಿಶೇಷವಾಗಿ ಕಲಶಗಳಿಂದ ಅಭಿಷೇಕ ಮಾಡ್ತಾ ಇದ್ದಾರೆ ಭಗವಂತನಿಗೆ. ನಂತರ ಕದಲಾರತಿಯನ್ನು ಮಾಡ್ತಾ ಇದ್ದಾರೆ ದೇವರಿಗೆ. ಎಲ್ಲರಿಗೆ ಹೇಳ್ತಾರೆ ಕುಂಕುಮೈಹಿ ಸಲಿಲೈಸ್ತತಃ, ಕುಂಕುಮ ನೀರು ಹಾಕಿದ ಕದಲಾರತಿಯನ್ನು ಮಾಡಿದರಂತೆ. ನಂತರ ಬ್ರಹ್ಮದೇವರ ಪತ್ನಿ ಸಾವಿತ್ರಿ ದೇವಿ ವಸ್ತ್ರವನ್ನು ಕೊಡ್ತಾ ಇದ್ದಾರೆ. ಯಾರಿಗೆ? ಲಕ್ಷ್ಮೀದೇವಿ ಕೈಗೆ. ಲಕ್ಷ್ಮೀದೇವಿಯೇ ದೇವರಿಗೆ ಎಲ್ಲ ಸರ್ವಾಂಗವನ್ನು ಒರೆಸ್ತಾ ಇದ್ದಾಳೆ. ನಂತರ ಪಾರ್ವತೀದೇವಿ ಧೂಪವನ್ನು ತಂದು ಲಕ್ಷ್ಮೀದೇವಿ ಕೈಗೆ ಕೊಡ್ತಾ ಇದ್ದಾಳೆ. ಲಕ್ಷ್ಮೀದೇವಿ ಆ ಕೂದಲಿಗೆಲ್ಲ ಧೂಪ ಹಾಕ್ತಾ ಇದ್ದಾಳೆ. ನಂತರ ಆ ಕೂದಲುಗಳೆಲ್ಲ ಗಂಟು ಹಾಕ್ತಾ ಇದ್ದಾರಂತೆ. ಭವಂಧ ಕಮಲಾ ದೇವಿ ಮೂರ್ಧಜಾನ್ ಮಧುಗಾತಿನಃ. ವಿಶೇಷವಾಗಿರತಕ್ಕಂಥ ಮಧುನಾಮಕ ದೈತ್ಯನ ಕೊಂದಿರತಕ್ಕಂಥ ಸ್ವಾಮಿ ಕೂದಲನ್ನ ಆ ಗಂಟು ಹಾಕ್ತಾ ಇದ್ದಾರೆ. ನಂತರ ಸಾವಿತ್ರಿ ದೇವಿ ಕನ್ನಡಿಯನ್ನು ತೋರಿಸ್ತಾ ಇದ್ದಾಳೆ. ನಂತರ ವಿಶೇಷವಾಗಿರತಕ್ಕಂಥ ಸ್ವರ್ಣಭೂಷಿತಂ ಬಂಗಾರದಿಂದ ಕೆತ್ತಿದ್ದಾರೆ ಅಂತ ಕನ್ನಡಿಯನ್ನು ತೋರಿಸ್ತಾ ಇದ್ದಾರೆ. ರತಿ ಶಚಿಯರು ಚಾಮರ ಹಾಕ್ತಾ ಇದ್ದಾರೆ, ಚಂದನದಂತ ಚಾಮರ. ಭಾರತೀ ದೇವಿ ಭಕ್ತಿಯಿಂದ ಛತ್ರವನ್ನು ಹಿಡಿತಾ ಇದ್ದಾಳೆ. ಗಂಗಾದೇವಿ ತನಗೆ ಹುಟ್ಟು ಕೊಟ್ಟ ದೇವರ ಪಾದಕ್ಕೆ ಪಾದುಕೆಗಳು ಹಾಕ್ತಾ ಇದ್ದಾಳೆ. ಆ ಪಾದುಕೆಗಳಲ್ಲಿ ತನ್ನ ಕಾಲಿಟ್ಟು ನಡ್ಕೊಂಡು ಬರ್ತಾ ಇದ್ದಾನಂತೆ ಸ್ವಾಮಿ. ವಿಶೇಷವಾಗಿ ಹೇಳ್ತಾ ಇದ್ದಾಳೆ, ಯಾವ ಪಾದಗಳನ್ನ ಸ್ಪರ್ಶ ಮಾಡಿದ ಕೂಡಲೇ ಕಲ್ಲಂತೆ ಬಿದ್ದಿರತಕ್ಕಂತಹ ಗೌತಮರ ಪತ್ನಿ ವಿಶೇಷವಾಗಿ ಶಾಪ ವಿಮುಕ್ತಳಾದ್ಲು. ಆ ಪಾದಗಳನ್ನು ನಡ್ಕೊಂಡು ಬಂದ ಸ್ವಾಮಿ. ನಂತರ ವಿಶೇಷವಾಗಿ ಪಾದುಕಾಭ್ಯಾಂ ಚರಣ್ ಭೂಮಿಂ ಪರಮಾಸನಮಾಸ್ಥಿತಃ ಬ್ರಹ್ಮಾದೇ ಸುರಶ್ರೇಷ್ಠ ಇಂದ್ರಾದ್ಯಾ ಲೋಕಪಾಲಕಾ. ಎಲ್ಲರೂ ನೋಡ್ತಾ ಇದ್ದಾರಂತೆ ಆ ಸ್ವಾಮಿಯನ್ನ, ಹೇಳ್ತಾ ಇದ್ದಾರೆ ಆ ಎಲ್ಲರ ಮಧ್ಯೆ ಅಲಂಕಾರ ಒಂದು ಮಹಾನುಭಾವ ಅಲ್ವಾ. ಹೇಳ್ತಾ ಇದ್ದಾರೆ ಅಷ್ಟಮಿಂದು ಕಲಾಕಾರೇ ಲಲಾಟೆ ದರ್ಪಣ ಸ್ಫುಟೆ. ಇದು ಅಷ್ಟಮಿ ಚಂದ್ರನಂತೆ ಈ ಆತನ ಹಣೆ ಇದೆ. ಅಲ್ಲಿ ವಿಶೇಷವಾಗಿ ಊರ್ಧ್ವ ಪಂಡ ಇಟ್ಟುಕೊಂಡ ನಂತರ ಬಗುಲಾದೇವಿ ಹೇಳ್ತಾ ಲಕ್ಷ್ಮೀದೇವಿಗೆ ತಿಲಕ ಹಚ್ಚಬಾರದೆ ಸ್ವಾಮಿಗೆ ವಿಶೇಷವಾಗಿ ಇಷ್ಟು ಹೇಳೋದ್ರೊಳಗೆ ಅಪ್ಪ ಮುಹೂರ್ತ ಆಗ್ತಾ ಇದೆ ಬೇಗ ಬನ್ನಿ ಅಂತ ಹೇಳಿದರು ಮುಹೂರ್ತಕರು. ಅಷ್ಟೊಳಕ್ಕೆ ಕುಬೇರ ದೇವರ ಹತ್ರ ಹೋಗಿ ವಿಶೇಷವಾಗಿ ರುದ್ರದೇವರಿಗೆ ಹೇಳಿ ಹೇಳ್ತಾ ಇದ್ದಾರೆ ಪೌತ್ರೇಣ ಯಾಚಯಿತ್ವ. ರುದ್ರದೇವರು ಹೇಳಿ ಸ್ವಲ್ಪ ನಿಮ್ಮ ಸ್ನೇಹಿತನ ಕೇಳಿ ದುಡ್ಡು ಸ್ವಲ್ಪ ಆಭರಣ ತರಬಾರ್ದ ಅಂದ್ರೆ ರುದ್ರದೇವರು ಹೋಗಿ ಸ್ವಲ್ಪ ಕೊಡಪ್ಪ ಅಂತ ಹೇಳಿದ್ರೆ ಸ್ನೇಹಿತನನ್ನ ಅವರು ಆಭರಣಗಳು ಕೊಟ್ಟರಂತೆ ಲಿಮಿಟೆಡ್ ಆಗಿ ಹೇಳ್ತಾ ಇದ್ದಾರೆ. ಅವಾಗ ದೇವರು ಸ್ವಲ್ಪ ನಂಗೂ ಹಾಕಮ್ಮ ತುಂಬಾ ಕಾಲ ಆಯ್ತು ಯಾಕೆ ಆಭರಣಗಳು ಹಾಕೊಂಡು ಎಲ್ಲ ಅವನ ಹತ್ರ ಇದೆ ಅಂತ ಹೇಳಿ ಎಲ್ಲ ವಿಶೇಷವಾಗಿ ಆಭರಣಗಳು ಹಾಕೊಂತ ಇದ್ದಾನೆ ಸ್ವಾಮಿ. ಅವನೇ ಅವನ ಆಭರಣ ಕಿರೀಟ ಮೊದಲುಕೊಂಡು ಪಾದಕ್ಕೆ ಪರ್ಯಂತ ಆಭರಣಗಳು ಆಯುಧ ಎಲ್ಲ ಅವನ ರೂಪಗಳೇ. ನಂತರ ಮಿಕ್ಕದ್ದೆಲ್ಲ ನಂತರ ಪೀತಾಂಬರ ಧಾರಣ ಮಾಡ್ತಾ ಇದ್ದಾನೆ. ನಂತರ ವಿಶೇಷವಾಗಿ ಬರ್ತಾ ಇದ್ದಾನೆ ಕಶ್ಯಪ ಅತ್ರಿ ಭರದ್ವಾಜ ಮೊದಲಾದಂಥ ವಸಿಷ್ಠರು ಮೊದಲಾದಂಥವರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಸಂಧ್ಯಾವಂದನೆ ಮಾಡ್ತಾ ಇದ್ದಾನೆ. ನಂತರ ಎಲ್ಲವನ್ನ ಮಾಡಿ ವಸಿಷ್ಠರನ್ನು ಕರೀತಾ ಇದ್ದಾನೆ. ಆವಾಗ ಮಾತ್ರ ಅಲ್ಲ ಈಗಲೂ ಸಂಧ್ಯಾವಂದನೆ ಮಾಡ್ತಾನಂತ ಮಹಾನುಭಾವ. ನೀವು ದ್ವಾರಕೆಗೆ ಹೋದರೆ ಅದು ಗೊತ್ತಾಗುತ್ತೆ ಬಹಳ ಚೆನ್ನಾಗಿರುತ್ತೆ. ಸಂಧ್ಯಾ ಕಾಲದಲ್ಲಿ ಬಂಗಾರದ ಬಟ್ಟಲು ತಗೊಂಡು ಬಂಗಾರದ ಗೋಕರ್ಣ ಥರ ಇರುತ್ತದು ಆ ಬಂಗಾರದ ಬಟ್ಟಲಿಂದ ಅರ್ಚಕರು ಬೇಕಾದ್ರೆ ನೋಡ್ಕೊಳ್ಳಿ ಸರಿಯಾಗಿ ಸಂಧ್ಯಾ ಕಾಲಕ್ಕೆ ಹೋಗ್ರಿ ಇದು ನಡೆಯುತ್ತೆ. ಬಂಗಾರದ ಬಟ್ಟಲಿಂದ ದೇವರ ಕೈಗೆ ಮುಟ್ಟಿಸಿ ಮೂರು ಸಲ ಅರ್ಘ್ಯ ಅವರು ಬಿಡುತ್ತಾರೆ. ನಂತರ ದೇವರ ಕೈಗೆ ವಸ್ತ್ರ ಅಡ್ಡ ಹಾಕಿ ಇವರು ದೇವರ ಕೈ ಹಿಡ್ಕೊಂಡು ಗಾಯತ್ರಿ ಮಂತ್ರ ಜಪ ಮಾಡ್ತಾರೆ. ನಾ ಕೇಳಿದೆ ಕ್ಯಾಕಿಯ ಅಂತ ಭಗವಾನ್ ಕೋ ಸಂಧ್ಯಾವಂದನ ಕರವಾಯ ಅಂತ. ದೇವರು ಸಂಧ್ಯಾವಂದನೆ ಮೂರೊಪ್ಪತ್ತು ಮಾಡಿಸ್ತಾರೆ. ಒಪ್ಪತ್ತು ಬಿಟ್ಟರು ಕೂಡ ಮೂರ್ತಿ ಒಳಗಿಂದ ಕೇಳಿಸುತ್ತಂತವರಿಗೆ ಸಂಧ್ಯಾವಂದನೈ ಕರವಾಯ ಅಂತ. ನಾನು ಸಂಧ್ಯಾವಂದನೆ ಮಾಡಿಸಿಲ್ಲ ಅಂತ ಮೂರ್ತಿ ಒಳಗಿದ್ದವನೇ ಹೇಳ್ತಾನೆ ನಮ್ಗೆ ಹೇಳ್ತಾನೆ ನಾನೇ ಬಿಟ್ಟಿಲ್ಲ ಸಂಧ್ಯಾವಂದನೆ ನೀವ್ಯಾಕೆ ಬಿಡ್ತೀರಾ ಅಂತ. ಆ ರೀತಿಯಲ್ಲಿ ವಿಶೇಷವಾಗಿ ಸಂತೋಷದಿಂದ ಕೇಳ್ತಾ ಇದ್ದಾರಂತೆ ಹೇ ವಸಿಷ್ಠರೇ ಮುಂದಿನ ಕಾರ್ಯ ಮಾಡಿ. ಅವರು ವಿಶೇಷವಾಗಿ ವೇದಿಕೆಯನ್ನು ಮಾಡಿ ಶ್ರೀನಿವಾಸನ ಕೂಡಿಸಿಟ್ಟು ಪುಣ್ಯ ಕರ್ಮಗಳನ್ನು ಮಾಡಿ ಅಷ್ಟವರ್ಗ ಮಾಡಿದರು. ನಂತರ ಎಲ್ಲರಿಗೂ ತಾಂಬೂಲ ದಕ್ಷಿಣೆಗಳು ಕೊಟ್ಟರು. ನಂತರ ವಿಶೇಷವಾಗಿರ್ತಕ್ಕಂಥ ಕುಲದೇವಿಯನ್ನು ಯಾರಪ್ಪ ನಿನಗೆ ಅಂತ ಕೇಳಿದರು. ಕೇಳಿದಾಗ ಶ್ರೀನಿವಾಸ ಹೇಳಿದ ಅಯ್ಯ ಕುಲದೇವಿ ಶಮೀಸ್ಮೃತ ಶಮೀದೇವಿ ಎಲ್ಲಿದ್ದಾಳಿಲ್ಲಿ ಗಿಡ ಅಂತ ಕೇಳಿದಾಗ ವಸಿಷ್ಠರು ಕೇಳುತ್ತಾರೆ. ಆಗ ಅಗಸ್ತ್ಯರು ಹೇಳ್ತಾರೆ ಕುಮಾರಧಾರ ತೀರ್ಥದತ್ರೇ ವಿಶೇಷವಾಗಿ ವೃಕ್ಷರಾಜ ಇದೆ ಅಂತ ಹೇಳಿದಾಗ ಶ್ರೀನಿವಾಸ ಅಲ್ಲಿಗೆ ಹೋದ. ಅಲ್ಲಿಗೆ ಹೋಗಿ ಶಮೀ ಶಮಯ ಮೇ ಪಾಪಂ ಶಮೀ ಶತ್ರುವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಮ್ಮ ನನ್ನ ಮದುವೆ ಮಾಡಿಸು ಅಂತ ನಮಸ್ಕಾರ ಮಾಡಿದ. ನೋಡಿ ಆ ಒಂದು ಸಣ್ಣ ರೆಂಬೆಯನ್ನ ಕಟ್ ಮಾಡಿದ ಅಂದ್ರೆ ತೆಗೆದುಕೊಂಡ. ಹೇಳ್ತಾರೆ ನಿಕೃತ್ಯ ಅಂಬೋದಿದೆ ನೋಡಿ ಹೇಳ್ತಾರೆ ಸ್ಕಂದ ಮಲ್ಪಂ ನಿಕೃತ್ಯ ಒಂದು ರೆಂಬೆಯನ್ನ ಚೂರು ತೆಗೆದು ಅದನ್ನ ಮುತ್ತು ತುಂಬಿದಂತ ಬಂಗಾರ ಕಲಶದಲ್ಲಿ ತಲೆ ಮೇಲೆ ಇಟ್ಟುಕೊಂಡು ಹೊತ್ಕೊಂಡು ಬಂದ ಅಂತ ಶ್ರೀನಿವಾಸ. ಆಗ ಯಾರು ವಿಡಿಯೋ ತೆಗೆಯೋರು ಇಲ್ಲ ತೆಗೆದು ಚೆನ್ನಾಗಿರ್ತಾ ಇತ್ತು ಹೌದಲ್ವೋ. ವಿಶೇಷವಾಗಿರ್ತಕ್ಕಂಥ ವಾದಿತ್ಯಗಳೆಲ್ಲ ಅದ್ಭುತವಾಗಿ ಆಕಾಶವನ್ನು ತುಂಬಿ ಹೋಗ್ತಾ ಇದೆ. ಶ್ರೀನಿವಾಸ ಹೇಳ್ತಾ ಇದ್ದಾನೆ ಕುಲದೇವಿಯನ್ನ ಎಲ್ಲಿಡಬೇಕು. ಅವಾಗ ನಾರದರು ಹೇಳಿದ್ರು ಹೇಪ ವರಾಹ ದೇವರು ಹೇಗೂ ಬರೋ ಕಾಣಿಸ್ತಾ ಇಲ್ಲ ಅವರ ತೆಗ್ಬಿಡೋಣ. ಹಾಗೆ ಅಲ್ಲ ಮದುವೆಗೆ ಬರೋದು ಬೇಡ ಕುಲದೇವಿ ಪೂಜಾ ಮಾಡ್ಕೊಂಡಿರಿ ಅಂತ ಹೇಗೆ ಹೇಳಬೇಕು. ಅದಕ್ಕೆ ವರಾಹ ದೇವರ ಹತ್ರ ಹೋಗ್ತಾ ಇದ್ದಾರೆ ನನ್ನ ಮದುವೆ ಸ್ವಲ್ಪ ಬರ್ಬೇಕಪ್ಪ ನೀವು. ವರಾಹ ದೇವರು ಹೇಳ್ತಾರೆ ಅಲ್ಲ ನನಗೆ ಸ್ವಲ್ಪ ಬೆಳೆದದೆ ಸ್ವಲ್ಪ ನೋಡ್ಕೋಬೇಕು ನಾನು ನನಗೆ ಬರ್ಲಿಕ್ಕೆ ಆಗಲ್ಲ ಅದಕ್ಕೆ ನನ್ನ ಸ್ಥಾನದಲ್ಲಿ ಬಕುಲಾದೇವಿ ಅಂತ ತಿಳ್ಕೊಂಬಿಡ್ರಿ. ಹೌದಾ ಬಹಳ ಒಳ್ಳೇದು ನೀವು ಇಲ್ಲಿ ಇರ್ತಿರಲ್ಲ ಆದ ಕಾರಣ ನನ್ನ ಕುಲದೇವಿ ನೀವೇ ಪೂಜಾ ಮಾಡಿ ಅಂತ ಅಲ್ಲೇ ಇಟ್ಬಿಟ್ಟ. ಸರಿ ಸರಿ ಅಂತ ಅವರು ಹೇಳಿದರು. ಅದಕ್ಕೆ ಇವ್ರಿಗೆ ಬೇಕಾಗಿದ್ದದೆ ಅವ್ರಿಗೆ ಬೇಕಾಗಿದ್ದದೆ. ಇನ್ನು ಯಾಕೆ ಬರಲಿಲ್ಲ ವರ ಅಂದ್ರೆ, ಇಬ್ರು ಬಂದ್ಬಿಟ್ರೆ ಯಾರು ನೋಡಬೇಕೋ ಎಲ್ಲ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಇಲ್ಲಿ ನೋಡ್ಲ ಅಲ್ಲಿ ನೋಡ್ಲ ಅಂತ. ಅದಕ್ಕೆ ಒಬ್ಬರೇ ಸಾಕು, ಅವನೇ ನೋಡ್ತಾ ಇರ್ರಿ ಅಂತ ವರಾಹದೇವರು ಬರಲಿಲ್ಲ. ನಂತರ ವಿಶೇಷವಾಗಿ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಸರಿ ಬ್ರಹ್ಮ ಮುಗಿತಲಪ್ಪ ಎಲ್ಲ, ಮಾವನ ಮನೆಗೆ ಹೋಗೋಣ ಊಟಕ್ಕೆ. ಆಗಂದ್ರು ಬ್ರಹ್ಮದೇವರು, ಅಯ್ಯ ಪುಣ್ಯ ಕರ್ಮ ಅಷ್ಟವರ್ಗ ಎಲ್ಲ ಮಾಡಿ ಎಲ್ಲರೂ ಉಪವಾಸ ಪಲಾಯನರಯ್ಯ, ಯಾರು ಫಲಾರಂಭ ಮಾಡಿದವರು ಯಾರೂ ಇಲ್ಲ, ಎಲ್ಲ ಉಪವಾಸ, ಆದ್ದರಿಂದ ಉಪವಾಸದಿಂದ ಹೋಗಬಾರದು ಅಂತ ಹೇಳಿದಾಗ, ಅಲ್ಲಯ್ಯ ನೀ ಹುಡುಗನಂತೆ ಮಾಡ್ತಾ ಇದ್ದೀಯಾ, ನಾನು 10,000 ಹೊನ್ನು ತಂದಿದ್ದೆ, ಖರ್ಚಾಯ್ತು ನೋಡಿಲ್ಲಿ, ಏನ್ ತಂದಿದ್ನೋ ಏನ್ ಖರ್ಚು ಮಾಡಿದ್ನೋ ಆತನಿಗೆ ಗೊತ್ತು. ಯಂ ವ್ಯಂ ಸಮಾಪನ್ನ 10,000 ಹುಣ್ಣು ಖರ್ಚಾಯ್ತಯ್ಯ, ಒಂದು ತೊಟ್ಟು ಇಲ್ಲ, ಹೀಗೆ ಹೇಳ್ತೀಯಲ್ಲ. ಅವಾಗ ರುದ್ರದೇವರು ಹೇಳ್ತಾರೆ, ದುಡ್ಡಿಲ್ಲದಿದ್ರೆ ಸಾಲ ಮಾಡ್ಬೇಕಯ್ಯ, ಏ ದೊಡ್ಡ ದೊಡ್ಡ ಮಾತಾಡ್ತಾ ಇದೆ, ಯಾರು ಕೊಡ್ತಾರೆ ನನಗೆ ಅಂತ ಹೇಳಿ, ಹಾ ಇತ ಏಹಿ ಏದ ಕುಬೇರ ಇಲ್ಬಾ ಅಂತ ಕರ್ಕೊಂಡು ಹೋದ್ರು. ರುದ್ರದೇವರು, ಬ್ರಹ್ಮದೇವರು, ದೇವರು, ಅಲ್ಲಿ ಕುಬೇರ ದೇವರಲ್ಲಿ ಹೋಗಿ ಸ್ವಲ್ಪ ನನ್ನ ಮದುವೆ ಮಾಡಿಸಯ್ಯ ದುಡ್ಡು ಕೊಟ್ಟು. ಅವಾಗ ಹೇಳ್ತಾರೆ, ತವಾಧೀನಮಿದಂ ಸರ್ವಂ ಜಗದೇತ ಚರಾಚರಂ. ಸ್ವಾಮಿ ಈ ಜಗತ್ತೆಲ್ಲ ನಿನ್ನ ಅಧೀನವಯ್ಯ, ಬಹೂನಾಂ ಜೀವರಾಶೀನಾಂ ಮಧ್ಯೆ ಕೋಹಂ ಜಗತ್ಪತೆ. ಇಷ್ಟು ಜೀವರಾಶಿಗಳ ಮಧ್ಯೆ ನಾನು ಯಾವ ಗಿಡ ಸೊಪ್ಪು ಹರಿಯೇ, ನಿನ್ನ ದುಡ್ಡು ನಿಂದಯ್ಯ ದೇವ ಅಂದ. ನಂಗೆ ಗೊತ್ತು ಕಲಿಯುಗಕ್ಕೆ ತಕ್ಕಂತೆ ನಾನು ಆಟಕ ಆಡ್ತಾ ಇದ್ದೀನಿ ಗೊತ್ತಾಗಿಲ್ವಾ, ಹಾ ಹಾಗಾದ್ರೆ ಸರಿ ಸ್ವಾಮಿ, ಪತ್ರ ಬರ್ಕೊಟ್ರೆ ಕೊಡ್ತೇನೆ. ಪತ್ರ ಬರೆದ್ರು, ಸಾಲ ಕೊಡುವವರು ಕುಬೇರ, ಸಾಲ ತಗೊಂಡವ ಶ್ರೀನಿವಾಸ, ಎಷ್ಟರ ಪರ್ಯಂತ ಸಾಲ, ಕಲಿಯುಗ ಮುಗಿಯೋ ಪರ್ಯಂತ, ಬಡ್ಡಿ ಕೊಡ್ತೇನೆ ನಂತರ ಅಸಲು ಕೊಡ್ತೇನೆ ಅಂತ ಹೇಳಿದ. ಸರಿ ಅಂತ ಒಪ್ಪಿದ್ರು, 14 ಲಕ್ಷ ರಾಮಟಂಕಿ ವರಹ ಕೊಟ್ಟರು, ಅದನ್ನು ಆತನ ಕೈಯಾಗಿ ಇಟ್ಟು ನೀನೇ ಖರ್ಚು ಮಾಡು, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ ಅಂತೇಳಿ ಶ್ರೀನಿವಾಸ ಅವರಿಗೆ ಕೊಟ್ಟುಬಿಟ್ಟು, ಸರಿ ಏನೇನು ತರಬೇಕೋ ಲಿಸ್ಟ್ ಹೇಳ್ತಾ ಇದ್ದಾನೆ. ಒಂದು ವೇಳೆ ನಿಮಗೆ ಮದುವೆಗೆ ಲಿಸ್ಟ್ ಏನಾದರೂ ಬೇಕಾ, ಶ್ರೀನಿವಾಸ ಕಲ್ಯಾಣ ನೋಡ್ಕೊಳ್ಳಿ ಅಷ್ಟು ಚೆನ್ನಾಗಿ. ಆದರೆ ಸ್ವಲ್ಪ ಮಾತುಗಳು ನೋಡಿ ಹೇಳ್ತಾ ಇದ್ದಾರೆ, ನೋಡಪ್ಪ ಆನೀಯತಾಂ ತಂಡುಲಂ ಮಿತಂ ಪ್ರಸ್ಥೈಹಿ ಧನೇಶ್ವರ, ನೋಡ್ಕೋಪ ಜನ ಇದ್ದಾರೆ ಅಂತ ಜಾಸ್ತಿ ಜಾಸ್ತಿ ತರಿಸ್ಬೇಡ, ಸರಿಯಾಗಿ ನೋಡ್ಕೊಂಡು ತರಿಸು. ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಸ್ವಲ್ಪ ಸರಿಯಾಗಿ ನೋಡ್ಕೊಂಡು ತರಿಸು, ಇನ್ನ ಉದ್ದು ಎಲ್ಲ ತರಿಸು, ದೊಡ್ಡ ಬಡ್ಡಿ ಕೊಡ್ತಾ ಇದ್ದಾನೆ. ಕೊನೆಗೆ ಹೇಳ್ತಾರೆ, ಹುಡುಗಿಗೆ ಮಾಂಗಲ್ಯ ತರಿಸ್ಬೇಕಪ್ಪ, ಕಾಲಿಗೆ ಉಂಗುರ ತರಿಸ್ಬೇಕು, ನನಗೂ ಬೆರಳಿಗೆ ಏನಿಲ್ಲ, ನನಗೂ ಉಂಗುರ ತರಿಸು ಎಲ್ಲ ಹೇಳ್ತಾ ಇದ್ದಾನೆ. ಅವಾಗ ವಿಶೇಷವಾಗಿ ಎಲ್ಲ ಕ್ಷಣ ಮಾತ್ರದ ಸಿದ್ಧ ಆಯಿತು. ನಂತರ ಅಗ್ನಿದೇವರನ್ನ ಕರೀತಾ ಇದ್ದಾರೆ, ಏ ಅಗ್ನಿ ಬರಬೇಕಪ್ಪ, ನೀನು ಅಡಿಗೆ ಮಾಡಬೇಕು ಅಂತ ಹೇಳಿದಾಗ, ಸ್ವಾಮಿ ಒಂದು ಪಾತ್ರೆ ಇಲ್ಲ ಇಷ್ಟು ಜನಕ್ಕೆ ಅಂದಾಗ, ನಿಮ್ಮನೆಯಲ್ಲಿ ಕಾರ್ಯಕ್ರಮ ಆದರೆ ಏನು ಅಶ್ವತ್ಥ ಮರದ ಬೀಜದಂತೆ ಬರುತ್ತಲ್ಲಯ್ಯ, ನನ್ನ ಕಾರ್ಯಕ್ರಮಕ್ಕೆ ಒಂದು ಪಾತ್ರೆ ಇಲ್ಲವಾ, ಸರಿ ಬಿಡು ದೇವರೇ ದೊಡ್ಡವರು ಹೇಳ್ತಾ ದೈವಮೇವ ಪರಮನ್ಯೆ, ಸರಿ ಸರಿ ನೋಡು ನೋಡು ಅಗ್ನಿ, ನನಗೂ ಗೊತ್ತಾಯ್ತು ಇಷ್ಟು ಜನಕ್ಕೆ ಹೇಗೆ ಮಾಡ್ಬೇಕಂತ, ಎಲ್ಲ ತೀರ್ಥಗಳಲ್ಲೇ ಮಾಡಿಬಿಡು. ಅನ್ನಂ ಸ್ವಾಮಿ ಸರೋ ಮಧ್ಯೆ ಸೂಪಂ ಪಾಪ ವಿನಾಶನೆ ವಿಯದ್ ಗಂಗಾ ಜಲೆ ವಕ್ನೆ ಪರಮ ಅನ್ನಂ ಗುಡ ಅನ್ವಿತಂ. ಅದ್ಭುತವಾಗಿರತಕ್ಕಂಥ ನಾವಿವಾಗ ಸ್ನಾನ ಮಾಡುವ ಸ್ವಾಮಿ ಪುಷ್ಕರಣಿಗೆ ಹೋದಾಗ ಇಲ್ಲಿ ಅನ್ನ ತಯಾರಾಗಿತ್ತು ಎಂಬುದು ನಮ್ಗೆ ನೆನಪಾಗಬೇಕು. ಅಷ್ಟು ಜನಕ್ಕೆ ಅನ್ನ ತೆಗೆತ್ತಾ ಇದ್ರೆ ಬರ್ತಾ ಇದೆ, ತೆಗೆತ್ತಾ ಇದ್ರೆ ಬರ್ತಾ ಇದೆ. ಏನು ಮುದ್ದೆ ಇಲ್ಲ, ಅಡಿ ಕರ್ಟ್ ಹೋಗಿದ್ದಿಲ್ಲ, ಮಂತ್ರಾಕ್ಷತೆ ತರ ಅಡಿಗೆ ಅನ್ನ ಇಲ್ಲೇ ಇಲ್ಲ, ಶುದ್ಧ ಉದುರುದುರು ಮಲ್ಲಿಗೆ ಹೂವಿನಂತ ಅದ್ಭುತವಾದ ಅನ್ನ ಸಿದ್ಧ. ಹೇಳ್ತಾ ಇದ್ದಾರೆ ಇನ್ನು ಎಲ್ಲ ತಯಾರು ಮಾಡಪ್ಪ, ಇನ್ನು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಅದರಲ್ಲಿ ಎಲ್ಲ ಹುಳಿ ಸಾರು ಎಲ್ಲ ಮಾಡ್ಬೇಕಪ್ಪ ಅಂತ ಹೇಳ್ತಾ ಇದ್ದಾರೆ. ಗೊಜ್ಜು ಅಗ್ನಿದೇವರು ಬರ್ತಾ ಇದ್ದಾರೆ. ಇದು ಮಾತನ್ನ ಕೇಳಿ ಋಷಿಗಳಿಗೆ ಬಹಳ ಖುಷಿ ಆಯ್ತಂತೆ. ಯಪ್ಪ ಎಲ್ಲಿ ಸಪ್ಲೈಯರ್ ಪಾತ್ರೆ ತರ್ತಾರೋ, ಅದು ಎಲ್ಲೆಲ್ಲಿ ಹೋಗಿ ಬಂದಿರುತ್ತೋ, ಬೇಡ ಅಂತೆಲ್ಲರು. ಅದಕ್ಕೆ ಅದ್ಭುತವಾಗಿರತಕ್ಕಂಥ ತೀರ್ಥಗಳಲ್ಲಿ ಅಡಿಗೆ ಅಂದ್ರೆ ಋಷಿಗಳಿಗೆಲ್ಲ ಆನಂದ ಆಗಿಬಿಡ್ತು. ನಂತರ ಹೇಳ್ತಾರೆ, ಯುಗಾನುಸಾರಿಣಸ್ತಸ್ಯ ಹಿ ಅದ್ಭುತಂ ತದ್ವಿಡಂಬನಂ, ಅಚಿಂತ್ಯಂ ದೇವ ಕಾರ್ಯಂ ಹಿ ಅವಾಂಗ್ ಮನಸ ಗೋಚರಂ. ಯಾರ ಮನಸ್ಸಿಗೂ ಎಟಕಲ್ಲ ಅಂಥದ್ದು ದೇವತೆಗಳ ಕಾರ್ಯ. ದಧ್ಯೋಧನ ತಿಲಾನ್ನ ಪರಮಾನ್ನ ಎಲ್ಲ ಸಿದ್ಧ ಆಗಿದೆ ಹರಿಯೇ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿರ್ತಕ್ಕಂಥ ಕುಂಬಳಕಾಯಿ ಹುಳಿ ಸಿದ್ಧ ಆಯಿತು ಅಂತ ಹೇಳಿದ್ರು. ಕೂಷ್ಮಾಂಡಂ ಸೂಪಪೂರಿತಂ, ಹೇಗೆ ಸತೀಂದ್ರನಿ ರಸೋಪೇತಂ, ಒಳ್ಳೆ ಹುಣಸೆಹಣ್ಣು ಗೊಜ್ಜು ಹಾಕಿದಕ್ಕಂಥ ಅದ್ಭುತವಾದ ಹುಳಿ. ನಮ್ಮ ಉತ್ತರಾದಿ ಮಠದ ಜ್ಞಾನಿಗಳು, ಪರಮಜ್ಞಾನಿಗಳು, ಸತ್ಯ ಜ್ಞಾನತೀರ್ಥರು ರಾಜಮಹೇಂದ್ರಿ, ಅವರು ಹೇಳ್ತಿದ್ದರಂತೆ ಪೂರ್ವಾಶ್ರಮದಲ್ಲಿ ಆಶ್ರಮ ತಗೊಂಡ ಮೇಲೆ ಅದ್ಭುತ ಪರಮ ವಿರಕ್ತರವರು ನವಣಿಯನ್ನ ಚೂರು ಮುಷ್ಟಿ ಒಳಗೆ ಅನ್ನವನ್ನ, ಅದು ಆಕಳಿಗಿಟ್ಟದ್ದು ಅದರ ಗೋಮಯದಲ್ಲಿ ಬರಬೇಕು ವಿಸರ್ಜನೆ, ಅದನ್ನು ತೊಳ್ಕೊಂಡು ಅದನ್ನ ಮತ್ತೆ ಅನ್ನಾಡಿ ತೊಗೊಂತ ಇದ್ರು. ಆಶ್ರಮಕ್ಕಿಂತ ಮೊದಲು ಅವರು ಹುಳಿಗೆ ಕಟ್ಟೆ ಕಟ್ಟಬೇಕಂತ, ಅನ್ನ ಕಟ್ಟಿದ್ರೆ ದೊಡ್ಡ ಡ್ಯಾಮ್ ತರ ಕಟ್ತಾ ಇದ್ರಂತೆ. ಹುಳಿ ಅಂದ್ರೆ ಲಕ್ಷ ಭಕ್ಷ ಸಮ ಅಂತ ಹೇಳ್ತಿದ್ದಂತೆ, ಲಕ್ಷ ಭಕ್ಷಕ್ಕೆ ಸಮಾನ ಹುಳಿ ಅಂತ. ಅದು ಮಠದಲ್ಲಿ ಹುಳಿ ಹೇಳಬೇಕಾ, ಅದ್ಭುತವಾಗಿರುತ್ತೆ ಆಗಿನ ಕಾಲ ಹುಳಿ, ಏನು ಒಳ್ಳೆ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಹುಳಿ ಕಟ್ಟೆ ಕಟ್ಟಿ 2-3 ಸಲ ಬಾರಿಸ್ಬಿಡ್ತಾ ಇದ್ರಂತೆ ಅವರು. ಅದು ಅವ್ರು ಹೇಳ್ತಾರೆ ಅಷ್ಟ ಇಷ್ಟ ಯಾಕಂದ್ರೆ ಹುಳಿ ಅದ್ಭುತವಾಗಿ ಸ್ವಾಮಿ ಮಾಡಿಸ್ತಾ ಇದ್ದಾನೆ. ನಂತರ ಎಲ್ಲವೂ ಸಂಪೂರ್ಣ ಆಯ್ತಯ್ಯ ಅಂತ ಹೇಳ್ತಾ ಇದ್ದಾರೆ. ನಂತರ ಶ್ರೀನಿವಾಸ ಷಣ್ಮುಖರನ್ನ ಕಳಿಸಿಕೊಡ್ತಾ ಇದ್ದಾರೆ. ಅವ್ರು ಹೋಗಿ ಜಪ ಮಾಡ್ತಾ ಕೂಡತಕ್ಕಂತಹ ಅಗ್ನಿಪರಾಯಣರಾದ ಎಲ್ಲರನ್ನ ಕರೆದು ಬರ್ತಾ ಇದ್ದಾರೆ. ನಂತರ ಪಂಕ್ತಿಯನ್ನು ಮಾಡ್ತಾ ಇದ್ದಾರೆ ರುದ್ರದೇವರು. ಪಾಂಡು ತೀರ್ಥ ಮೊದಲುಕೊಂಡು ಶ್ರೀಶೈಲ ಪರ್ಯಂತ ಎಲ್ಲರೂ ಬ್ರಾಹ್ಮಣರೇ ಇದ್ದಾರೆ, ದೇವತೆಗಳು ಮತ್ತು ತುಂಬಿದ್ದಾರೆ ಅದರಲ್ಲಿ. ನಂತರ ಭಗವಂತ ಹೇಳ್ತಾ ಇದ್ದಾನೆ ಬ್ರಹ್ಮದೇವರಿಗೆ, ನೈವೇದ್ಯ ಮಾಡದೇ ಇರುವಂಥದ್ದನ್ನು ಬ್ರಾಹ್ಮಣರಿಗೆ ಕೊಡಬಾರದು. ಯಾವುದು? ಅನ್ನಾದಿಗಳು ದೇವರಿಗೆ ನೈವೇದ್ಯ ಮಾಡದೆ ಕೊಡಬಾರದು. ಮಾಮೂಲಾಗಿ ಏನ್ ಮಾಡ್ತಿರ್ತಾರೆ ಬ್ರಾಹ್ಮಣರಿಗೆ, ಹಣ್ಣು ಹಂಪಲು ಎಲ್ಲ ಕೊಡ್ತಾರೆ, ಇವರೇ ನೈವೇದ್ಯ ಮಾಡಿ ಕೃಷ್ಣಾರ್ಪಣ ಅಂತ ಕೊಡ್ತಾರೆ, ಅದು ಕೊಡಬಾರದು. ಹಣ್ಣು ಹಂಪಲು ಹಸಿ ಪದಾರ್ಥಗಳೆಲ್ಲ ಅವರು ನೈವೇದ್ಯ ಮಾಡಿಕೊಳ್ಳಿ ಅಂತ ಕೊಡಬೇಕು. ನಮ್ಮ ಮನೆಗೆ ಊಟಕ್ಕೆ ಕರೆದಾಗ ಅದು ಬ್ರಾಹ್ಮಣರಿಂದ ನೈವೇದ್ಯ ಮಾಡಿಸಿ ಹಾಕಬೇಕು ಅಂತ ತಾತ್ಪರ್ಯ. ನಂತರ ವಿಶೇಷವಾಗಿ ಬ್ರಹ್ಮದೇವರು ಹೇಳ್ತಾರೆ, ಅಯ್ಯ ನೀನೇ ದೇವರು, ಇನ್ಯಾರಿಗೆ ಹಾಕ್ಬೇಕೋ ನೈವೇದ್ಯ ಅಂತ ಹೇಳಿದರೆ, ಅಹೋವರ ನರಸಿಂಹ ನನ್ನ ಇನ್ನೊಂದು ರೂಪ, ನೈವೇದ್ಯ ಮಾಡಿ ಎಂದರು. ಅಷ್ಟು ಮಾತ್ರಕ್ಕೆ ಭೇದ ತಿಳಿಯಬೇಡಿ ಅಂತ ಹೇಳ್ತಾ ಇದ್ದಾರೆ. ನಂತರ ಸ್ವಾಮಿ ವಿಶೇಷವಾಗಿ ಎಲ್ಲರಿಗೂ ಹೇಳ್ತಾ ಇದ್ದಾರೆ, ವೈಶ್ವದೇವ ಎಲ್ಲವನ್ನ ಮಾಡ್ತಾ ಇದ್ದಾರೆ. ನಂತರ ಪಾತ್ರ ಸಂಸ್ಕಾರ ಪೂರ್ವಕವಾಗಿ ಲವಣಂಚ ಸಮಾರಭ್ಯ ಘೃತಾಂತಂ ಬ್ರಹ್ಮವಾದಿನ, ವಿಶೇಷವಾಗಿ ಅಷ್ಟ ದಿಕ್ಪಾಲಕರೇ ಬಡಿಸ್ತಾ ಇದ್ದಾರೆ. ಉಪ್ಪು ಮೊದಲುಕೊಂಡು ತುಪ್ಪ ಪರ್ಯಂತ ಬಡಿಸಿದರು. ದೇವರು ಕೃಷ್ಣಾರ್ಪಣ ಅಂತ ಹೇಳ್ತಾ ಇದ್ದ ನರಸಿಂಹದೇವರಿಗೆ, ಶ್ರೀ ನೃಸಿಂಹಾಯ ವಿಷ್ಣುವೇ. ಎಲ್ಲ ಕಶ್ಯಪಾದಿಗಳಿಗೆಲ್ಲ ಭಗವಂತ ಕೇಳ್ತಾ ಇದ್ದಾನೆ, ನೀವೆಲ್ಲ ಜ್ಞಾನಪೂರ್ಣರು, ನಾನು ಕೊಟ್ಟ ಸಜಲಂ ಲಘು ಅನ್ನ ಬಹಳ ಸ್ವಲ್ಪ ಕೊಟ್ಟಿದ್ದೇನೆ, ಅದು ನೀರು ಸಹಿತವಾದಷ್ಟೇ, ಇನ್ನೇನಿಲ್ಲ, ನೀವು ದೊಡ್ಡದು ಮಾಡಿ ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ತವಾನ್ನಂ ಅಮೃತ ಪ್ರಖ್ಯಂ ಮುಕ್ತಿ ಮಾರ್ಗ ಸುಸಾಧನ, ನಿನ್ನ ಅನ್ನ ನಮಗೆ ಮೋಕ್ಷ ಮಾರ್ಗ ಅಯ್ಯ. ಅವರೆಲ್ಲರೂ ಅವನನ್ನೇ ನೋಡ್ತಾ ಇದ್ದಾರೆ. ಆ ಊಟದ ಕಾಲಕ್ಕೆ ತಲೆ ಬಗ್ಸ್ಬೇಕಲ್ಲ, ಅದಕ್ಕೆ ಪಂಕ್ತಿಗಳ ಮೇಲೆಲ್ಲ ಸ್ವಾಮಿ ಬಂದಂತ ಅನೇಕ ರೂಪಗಳಿಂದ ದರ್ಶನ ಕೊಟ್ಟ, ಆನಂದ ಕೊಡ್ತಾ ಇದ್ದಾನೆ. ವಿಶೇಷವಾಗಿ ಅಲ್ಲ, ನಾವೇ ಯಜಮಾನರು ಮನೆಯಲ್ಲಿ ಬೇಕಾದವರಿಗೆ ತಾವೇ ಬಡಿಸ್ತಾರಲ್ಲ, ಎಲ್ಲರೂ ಬಡಿಸೋರ ಜೊತೆಗೆ ಶ್ರೀನಿವಾಸನು ತಾನು ಬಡಿಸಿದ, ಏ ತಗೊಳ್ಳಿ ತಗೊಳ್ಳಿ ಅಂತ ಹಾಕ್ತಾ ಇದ್ದಾರೆ ಸ್ವಾಮಿ. ಎಲ್ಲರೂ ವಿಶೇಷವಾಗಿ ಆನಂದ ಪಡ್ತಾ ಇದ್ದಾರೆ. ಎಲ್ಲರದು ಊಟ ಆಯಿತು, ಎಲ್ಲರಿಗೂ ದಕ್ಷಿಣೆಗಳು ಕೊಟ್ಟ, ಎಲ್ಲ ಆಯಿತು. ಎರಡನೇ ಪಂಕ್ತಿಗೆ ತಾನು ತನ್ನವರಿಂದೆಲ್ಲ ಕೂತ್ಕೊಂಡ, ಅಗ್ನಿ ತನ್ನ ಬಡಿಸಿದವರು ಬ್ರಹ್ಮದೇವರು ಎಲ್ಲರ ಸಹಿತವಾಗಿ ತಾನು ಕೂತ್ಕೊಂಡ. ಎರಡನೇ ಪಂಕ್ತಿ ಊಟ ಆಗೋದ್ರೊಳಗೆ ದೀಪ ಹಚ್ಚಿದ್ರು ಅಂದ್ರು, ಅದೇ ಸಂಪ್ರದಾಯ ನಮ್ಮವರು ಇವಾಗೂ ಪಾಲನೆ ಮಾಡ್ತಾರೆ. ಎರಡನೇ ಪಂಕ್ತಿ ಆಗೋದ್ರೊತ್ತಿಗೆ ದೀಪ ಹಚ್ಚುತ್ತೆ, ಹಿಂದೆಲ್ಲ ಇತ್ತು, ಈಗ ಸ್ವಲ್ಪ ಎಲ್ಲ ಬೆಂಗಳೂರಲ್ಲಿ ಸ್ವಲ್ಪ ರಿಕವರ್ ಆಗಿದೆ. 12-1 ಊಟಕ್ಕೆ ಹಾಕ್ತಾ ಇದ್ದಾರೆ ದೇವರ ದಯದಿಂದ, ಇಲ್ಲ ಹಂಗಿದ್ರೆ ಭೀಕರವಾಗಿತ್ತು ಹಿಂದೆಲ್ಲ. ಅದು ಜಗನ್ನಾಥದಾಸರ ಹತ್ರ ಆದ್ರೆ ಇನ್ನೂ ವಿಶೇಷ, 6 ಗಂಟೆಗೆ ಅಲಂಕಾರ ಪಂಕ್ತಿ ಕೂಡಿಸ್ತಾ ಇದ್ರು, 12 ಗಂಟೆವರೆಗೂ ಊಟಗಳೇ ನಡೀತಾ ಇತ್ತಲ್ಲಿ, ಯಪ್ಪ ಅಂಥ ಪರಿ ಮಾಡ್ತಾ ಇದ್ರು. ಸರಿ, ನಂತರ ವಿಶೇಷವಾಗಿ ಎಲ್ಲರೂ ಕೂಡ ಮಲಗ್ತಾ ಇದ್ದಾರೆ. ದೇವರು ಮಲಗಿದ್ರಂತೆ ನಿದ್ದೆ ಇಲ್ಲದಂಗಿದ್ರು, ದೇವತೆಗಳು ಮಲಗಿದ್ರಂತೆ ನಿದ್ದೆ ಇಲ್ಲದಂಗಿದ್ರು, ಋಷಿಗಳು ಮಲಗಿದ್ರಂತೆ ನಿದ್ದೆ ಗೆದ್ದಿದ್ರು. ದೇವರಿಗೆ ಹಾಗೆ ಎಲ್ಲರೂ ಮಲಗಿದ್ರು. ಹೇಳ್ತಾರೆ ಎಲ್ಲರೂ ಗಿಡಗಳ ಬುಡದಲ್ಲಿ ಗವಿಗಳಲ್ಲಿ ಎಲ್ಲ ಕಡೆ ಮಲ್ಕೊಂಡ್ರಂತೆ. ಹೇಗೆ ನಾವು ವಿಶೇಷವಾಗಿ ನವವೃಂದಾವನಕ್ಕೆ ಹೋಗ್ಬಿಟ್ರೆ ಅಲ್ಲಿ ಎಲ್ಲ ಆ ಬೆಟ್ಟದ ಗಲಗೆ ಎಲ್ಲ ಮಲ್ಕೋತೀವಲ್ಲ, ಆ ಥರ ಅನುಭವ ಅದ್ಭುತವಾಗಿ ಅಲ್ಲಿ ಕೊಡ್ತಾ ಇದ್ದಾರೆ. ಬೆಳಿಗ್ಗೆ ಆದ ಕೂಡಲೇ ಗರುಡ ದೇವರು ಕಳಿಸ್ತಾ ಇದ್ದಾರೆ, ಶ್ರೀನಿವಾಸ ದೇವರು ಅಪ್ಪ ಬೇಗ ಹೇಳಂತ ಹೇಳಿ ಮತ್ತೆ ಅಡಿಗೆ ಊಟ ಎಲ್ಲ ಶುರುವಾಗುತ್ತೆ, ಬೇಗ ಹೋಗೋಣ ಅಂತೇಳಿ ಮಧ್ಯದಲ್ಲೇ ಬರ್ತಾ ಇದ್ದಾರೆ. ಮಧ್ಯದಲ್ಲಿ ಬರೋದ್ರೊಳಗೆ ಏನೆಲ್ಲರೂ ಬರ್ತಾ ಇದ್ದಾರೆ, ಆವಾಗ ವರ್ಣನೆ ಮಾಡ್ತಾರೆ, ಒಬ್ಬರಿಗೊಬ್ಬರು ಜಗಳ ಆಟ, ಒಬ್ಬರಿಗೊಬ್ಬರು ತಿಕ್ಕಾಟ, ಎಲ್ಲಿಗೆ ಹೋದರೂ ಇದೆ, ಅಲ್ಲಿಗೆ ಹೋದರೂ ಇದೆ. ಆದರೆ ಅಲ್ಲಿ ಹೇಳ್ತಾ ಇದ್ದಾರೆ, ನೋಡಬೇಕಾದ ದೃಷ್ಟಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ದೊಡ್ಡ ವಾಹಿನಿ ಹೋಗ್ತಾ ಇದೆ, ಒಬ್ಬ ಹಿಂದೆ ಬರ್ತಾ ಇದ್ದಾನೆ, ಅವನೇ ಎಲ್ಲರಲ್ಲಿ ವಿರಾಟ್ ರೂಪಿಯಾಗಿ ಎಲ್ಲರನ್ನ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಅಷ್ಟು ರೂಪಗಳಿಂದ ಇವನೇ ಹೋಗ್ತಾ ಇದ್ದಾನೆ. ಅಂಥ ದೃಷ್ಟಿಯಿಂದ ನೋಡೋರೇ ಎಲ್ಲರಿದ್ದಾರಲ್ಲಿ, ಎಲ್ಲರೂ ಆ ವಾಹನಿನ ನೋಡುತ್ತಾರೆ, ಅವನನ್ನು ಸ್ಮರಣೆ ಮಾಡುತ್ತಾರೆ, ಹಿಂದೆ ತಿರುಗಿ ಅವನನ್ನು ನೋಡ್ತಾರೆ, ನೋಡು ನೀ ಕರ್ಕೊಂಡು ಹೋಗ್ತಾ ಇದೀಯ. ಎಲ್ಲ ತಪಸ್ವಿಗಳು, ಎಲ್ಲ ದೇವತೆಗಳು ಅವನಲ್ಲೇ ಮನಸ್ಸಿಟ್ಟವರು, ಅವನನ್ನು ನೋಡ್ಲಿಕ್ಕೆ ಬಂದವರು. ಅದೇ ಮದುವೆ, ಇನ್ಯಾವುದೂ ಇಲ್ಲ, ಅವನನ್ನು ನೋಡೋದೇ ಮದುವೆ, ಮಂಗಳಕರ, ಅವನ ದರ್ಶನವೇ ಆಗಲ್ಲ ಅಂತಾದ್ರು ಸಿಕ್ಕ ಅವನು. ಅದಕ್ಕೆ ಎಲ್ಲರೂ ಹೊರಡ್ತಾ ಇದ್ದಾರಂತೆ. ಮಧ್ಯದಲ್ಲಿ ಶುಕಾಚಾರ್ಯ ಬರ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ ದೇವರಿಗೆ, ಸ್ವಾಮಿ ಸ್ವಲ್ಪ ನನ್ನ ಆಶ್ರಮಕ್ಕೆ ಬರಬೇಕು, ಆಹಾರ ಸ್ವೀಕಾರ ಮಾಡಬೇಕು. ನೀ ಬಡವನಯ್ಯ, ಬಡಕಲಿದ್ದೀಯ, ಒಬ್ಬನೇ ಪಾಪ, ಕೃಷ, ವಿರಾಗಿ, ನಾನು ನೋಡಿದ ಎಷ್ಟು ಜನ ಕಟ್ಕೊಂಡಿದ್ದೇನೆ, ನೀ ಎಲ್ಲಿ ಹತ್ತಿಯಪ್ಪ? ಭರದ್ವಾಜರು ಭರತನ ಚತುರಂಗ ಬಲ ಸೈನ್ಯಕ್ಕೆ ಅದ್ಭುತ ಊಟ ಹಾಕಿ ಕಳಿಸಿದರು. ಶುಕಾಚಾರ್ಯರಿಗೂ ತಾಕತ್ತಿದೆ, ಆದರೆ ಅವರು ಬೇರೆಯದೇ ಆಲೋಚನೆ ಮಾಡಿಕೊಂಡ್ರು. ಬಕುಲಾದೇವಿ ಹೇಳ್ತಾಳೆ, ಸ್ವಲ್ಪ ಇಳಿಯಪ್ಪ, ನಿನ್ನ ಮದುವೆಗೋಸ್ಕರ ತುಂಬ ಪ್ರಯತ್ನ ಮಾಡಿದ್ದಾನೆ ಅಂದ ಕೂಡಲೇ ಕೃಷ್ಣ ಒಳಗೆ ಹೋದ, ಒಳ್ಳೆ ಎಲೆಗಳನ್ನು ಪದ್ಮಪತ್ರಗಳನ್ನು ಹಾಕಿ ಅಲ್ಲಿ ಕಾಡು ಹೆಸರಿಂದ ಹೆಸರು ಕಾಳನ್ನು ಕುಟ್ಟಿ ಅನ್ನ ಮಾಡಿ ಗೊಜ್ಜನ್ನ, ಅಂದರೆ ಈ ಗುಳ್ಳದ ಕಾಯಿ, ಯಾವ ಗುಳ್ಳ, ಕಾಡು ಗುಳ್ಳ ಅಂದರೆ ನಮ್ಮ ವಾಜರಾಜ ಗುಳ್ಳ ಇದೆಯಲ್ಲ, ಅದರಿಂದ ವಿಶೇಷವಾಗಿರತಕ್ಕಂಥ ಗೊಜ್ಜನ ಮಾಡಿದ್ರು, ಹಾಕಿ ಹೇಳ್ತಾ ಇದ್ದಾರೆ. ಸ್ವಾಂತರಸ್ಥಸ್ಯ ಯಜ್ಞೋಯಂ ಪೂಜಾ ಸಾಧನಮೇವ ಚ ತೇನೈವ ಬಾಹ್ಯಮೂರ್ತಿಸ್ತು ಪೂಜನಂ ಸಾಧು ಸಮ್ಮತಂ. ಇಂಥ ಮಾತುಗಳು ಹೇಳ್ತಾರೆ. ಇದು ಒಳಗಿರತಕ್ಕಂಥ ಸ್ವಾಂತರಸ್ಥಸ್ಯ ಬಿಂಬನ ಯಜ್ಞವಿದು, ಪೂಜಾ ಸಾಧನವೇ, ಇದರಿಂದಲೇ ಬಾಹ್ಯಮೂರ್ತಿಯ ಪೂಜಾ ಮಾಡ್ತಾ ಇದ್ದೇನೆ. ಇತಿ ಮತ್ವ ಅರ್ಥತತ್ವಜ್ಞ, ಈ ಥರ ತಿಳ್ಕೊಂಡು ದೇವರ ಪಾದ ತೊಳೆದು ಪದ್ಮಪತ್ರಗಳನ್ನು ಹಾಕಿ ಅನ್ನವನ್ನು ಹಾಕಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಭೋಜನಂ ಕುರು ಗೋವಿಂದ ಸದಾ ಪೂರ್ಣ ಮನೋರಥ. ಸ್ವಾಮಿ ನಿಮ್ಗೇನು ಬೇಕಾಗಿಲ್ಲ, ಸ್ವೀಕಾರ ಮಾಡು ಅಂತ ಹೇಳಿದಾಗ ದೇವ ಸ್ವೀಕಾರ ಮಾಡಿದ. ಹೇಗೆ? ತದ್ ಭಕ್ತಿ ಪಾರವಶ್ಯೇನ, ಅವರ ಭಕ್ತಿ ಪಾರವಶ್ಯಕ್ಕೆ ಮೆಚ್ಚಿ, ಋಷೀಣಾಂ ಉಚಿತ ಆಹಾರಂ ಬುಭುಜೇ ಸರ್ವಭೋಜನ ಹೇಳ್ತಾ ಇದ್ದಾರೆ. ಎಂಥ ಅದ್ಭುತವಾದ ಊಟ ಹೊಂದು ಬ್ರಹ್ಮಾದಿ ದೇವತೆಗಳು ಕೊಡ್ತಾರೆ. ಶುಕಾಚಾರ್ಯ ಕೊಟ್ಟಂಥ ಆ ಋಷಿಗಳಿಗೆ ಉಚಿತವಾದ ಆಹಾರವನ್ನು ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ ಭಗವಂತ. ನಂತರ ಲಕ್ಷ್ಮೀದೇವಿ ಆಕೆ ಊಟ ಮಾಡ್ತಾ ಇದ್ದಾಳೆ, ಬಕುಲಾದಿ ಊಟ ಮಾಡ್ತಾ ಇದ್ದಾಳೆ. ಋಷಿಗಳು ಸಿಟ್ಟು ಬರ್ತಾ ಇದೆ, ನೀವು ಮಾತ್ರ ಒಳಗೊಳಗೇನು ಮಾಡ್ತಾ ಇದ್ದಾರೆ, ನಮಗೇನು ಬರ್ತಾ ಇಲ್ಲ. ಅಷ್ಟೊಳಕ್ಕೆ ಶ್ರೀನಿವಾಸ ತೇಗಿದ, ತೇಗಿದ ಕೂಡಲೇ ಎಲ್ಲರಿಗೂ ಅದ್ಭುತವಾದ ಮೃಷ್ಟಾನ್ನ ಭೋಜನ ಮಾಡಿದ ತೃಪ್ತಿ ಬಂತು. ಎಲ್ಲರೂ ಹೊಗಳಿದರಂತೆ, ಅಯ್ಯ ಭರದ್ವಾಜರಂತೆ ಹೇಳ್ತಾನೆ ಭರತ, ಇಷ್ಟು ಚತುರಂಗ ಬಲ ಸೈನ್ಯ ಇದೆ, ನೀವಿಬ್ಬರು ಗಂಡ ಹೆಂಡತಿ ಇರೋದು, ಎಷ್ಟು ಜನ ಕನ್ನ ಮಾಡಾಕ್ತೀರಾ? ಅವನ್ ನಕ್ಕರಂತ ಭರದ್ವಾಜರು, ಇದಯ್ಯ ಹೇಳೋ ಗೊತ್ತಾಗುತ್ತೆ. ಒಂದು ಕ್ಷಣದಲ್ಲಿ ಉತ್ತರ ದಿಕ್ಕಿಗೆ ವಿಶೇಷವಾಗಿ ದರ್ಭೆಗಳನ್ನು ಹಾಸಿ ಮಂತ್ರ ಜಪ ಮಾಡುತ್ತಾ ಇದ್ದರೆ ಇಷ್ಟು ಚತುರಂಗ ಬಲ ಸೈನ್ಯಕ್ಕೆ ಬೇಕಾದ ಮನೆಗಳು ಹುಟ್ಟುಕೊಂಡು ಬಂದವು. ಹಾಲು, ಮೊಸರು, ತುಪ್ಪ, ಏನು ವಿಶೇಷವಾದ ಏನೇನು ಬೇಕೋ ನದಿಗಳು ಹುಟ್ಟುಕೊಂಡು ಬಂದುವಂತೆ. ಎಲ್ಲ ದೇವತೆಗಳು, ಗಂಧರ್ವರು ಎಲ್ಲರೂ ಬರ್ತಾ ಇದ್ದಾರೆ. ಏನು ಅಲ್ಲಿ ಬಡಿಸಲಿಕ್ಕೆ? ಭರತ ಹೇಳಿದನಂತೆ, ನನ್ನ ಸೈನ್ಯ ಸಹಿತ ನಾನು ಹುಟ್ಟಿದಾಗಲಿಂತ ಇಷ್ಟು ಸುಖಪಟ್ಟಿಲ್ಲ ಅಂತ ಹೇಳಿದರು. ಎಲ್ಲರೂ ಹೊರಟರು, ಮಾರನೇ ಕ್ಷಣ ಎಲ್ಲ ದೃಶ್ಯ. ಈ ಶಕ್ತಿ ಭರದ್ವಾಜರಿಗಿದ್ದರೆ ನಮ್ಮ ಶುಕಾಚಾರ್ಯರಿಗೆ ಹೇಗಿರಬೇಕು? ಆದರೆ ಅವರಿಗದು ಇಷ್ಟ ಇದ್ದಿಲ್ಲ. ಏನು, ದೇವರು ತೇಗಿದಾಗ ಎಷ್ಟು ತೃಪ್ತಿ ಆಗುತ್ತೆ ನೋಡಿ ಅಂತ ಋಷಿಗಳು ಹೇಳಿದ್ರಂತೆ. ಸ್ವಾಮಿ, ನೀವು ಊಟ ಹಾಕಿದ್ರೆ ಅಷ್ಟು ತೃಪ್ತಿ ಬರ್ತಾ ಇದ್ದಿಲ್ಲ, ದೇವರು ತೇಗಿದಾಗ ಬಹಳ ಆನಂದ ಆಯ್ತಯ್ಯ. ಅದಕ್ಕೆ ನೀವು ಗುರುಗಳು ಅಂತ ಎಲ್ಲರೂ ಪ್ರಶಂಸಿಸು ಆನಂದದಿಂದ ಅವ್ರು ಹೊಗಳಿದ್ರಂತೆ. ಅದಕ್ಕೆ ಗುರುಗಳು ಹಾಗಿರ್ಬೇಕು ಶುಕಾಚಾರ್ಯರಂತೆ. ಅದ್ಭುತವಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಹೊರಡ್ತಾ ಇದ್ದಾರೆ. ನಂತರ ಸಾಯಂಕಾಲ ಹೊತ್ತಿಗೆ ಆಕಾಶರಾಜನ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಪದ್ಮಾವತಿ ದೇವಿ ವಿಶೇಷವಾಗಿ ಮಂಗಳ ಸ್ನಾನ ಮಾಡಿಸಿ ಆಕೆಯನ್ನ ಐರಾವತದ ಮೇಲೆ ಕೂಡಿಸಿಕೊಂಡು ಎಲ್ಲ ಬರೆದು ಹೆದರಿಕೊಂಡು ಬರ್ತಾ ಇದ್ದಾರೆ. ಎದುರಿಗೆ ನೋಡ್ತಾ ಇದ್ದಾರೆ. ಆಕಾಶರಾಜ ಕೇಳ್ತಾ ಇದ್ದಾನೆ, ಎಲ್ಲಿ ಶ್ರೀನಿವಾಸ? ಅಲ್ಲಿ ನೋಡು ಶ್ರೀನಿವಾಸ ಅಂತ ಇಂದ್ರದೇವರು ತೋರಿಸ್ತಾ ಇದ್ದಾರೆ, ಆನಂದ ಪಡ್ತಾ ಇದ್ದಾರೆ. ಶ್ರೀನಿವಾಸ ಎಲ್ಲಿ ಪದ್ಮಾವತಿ ಅಂತ ಕೇಳಿಲ್ಲ, ಮೊದಲೇ ನೋಡಿದ್ನಲ್ಲ. ಅದಕ್ಕೆ ಕೇಳ್ತಾನೆ, ನಮ್ಮ ಮಾವ ಎಲ್ಲಿ ಅಂತ ಕೇಳ್ತಾನೆ. ಅವಾಗ ನಾರದರು ಹೇಳ್ತಾರೆ, ದೊಡ್ಡ ಮೀಸೆ ಇದೆಯಲ್ಲ ಆತನೇ ಮಾವ ಅಂದಾಗ, ಯಪ್ಪ ನಾರದ, ನನ್ನ ಜನ್ಮ ಧನ್ಯ ಆಯಿತು ಈತನ್ ನೋಡಿ ಅಂತ ಹೇಳ್ತಾ ಇದ್ದಾನೆ ಶ್ರೀನಿವಾಸ. ನಂತರ ಇಳದ ಮೇಲೆ ಇಬ್ಬರನ್ನ ಕರ್ಕೊಂಡು ಬಂದು ಅಲ್ಲಿ ವಿಶೇಷವಾಗಿ ಶ್ರೀನಿವಾಸನಿಗೆ ಸುಗಂಧ ತೈಲದಿಂದ ಪೂಜಾ ಮಾಡಿ ಇಬ್ಬರನ್ನ ವಿಶೇಷವಾಗಿ ಗರುಡನ ಮೇಲೆ, ಐರಾವತದ ಮೇಲೆ ಇಬ್ಬರು ಇಡೀ ನಾಲ್ಕು ಬೀದಿಯಲ್ಲಿ ಮೆರವಣಿಗೆ ಮಾಡಿಸ್ತಾ ಇದ್ದಾರೆ. ಶ್ರೀನಿವಾಸನನ್ನ ವಿಶೇಷವಾಗಿ ಹೇಳ್ತಾರೆ, ಆ ಆಕಾಶರಾಜನ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲರಿಗೂ ಹಬ್ಬ ಎಂಥದ್ದು, ಅವನ ದರ್ಶನ ಸಿಗ್ತಾ ಇದೆ ಎಲ್ಲರಿಗೆ, ಯಾವ ಜನ್ಮಕ್ಕೂ ಸಿಗಲ್ಲ ಅಂತಹದ್ದು ಸಿಗ್ತಾ ಇದೆ. ಎಲ್ಲರೂ ಆನಂದ ಪಡ್ತಾ ಇದ್ದಾರೆ. ಕೊನೆಗೆ ಅವನ ಬಿಡಿದ ಗೃಹದಲ್ಲಿ ಶ್ರೀನಿವಾಸನ ಕುಟುಂಬ ಇಳಿಸ್ತಾ ಇದ್ದಾರೆ. ತೋಂಡಮಾನ ಇಳಿಸಿ ಹೊರಟು ಹೋಗುವ ಕಾಲಕ್ಕೆ ಶ್ರೀನಿವಾಸ ಅಂದ, ಇರಯ್ಯ ಸ್ವಲ್ಪ, ಏನು ನಾನು ಮದುವೆ ಹುಡುಗ, ನನಗೆ ಹಸಿವೆ ಆಗ್ತಾ ಇದೆ, ಎಲ್ಲರಿಗೂ ಬೇಗ ಊಟ ಹಾಕ್ಸು, ಎಲ್ಲರೂ ಹಸಿವೆನಿದ್ದಾರೆ, ನನಗೂ ಸುಡ ಮಮಾಭಿ ಪ್ರೇಷಿತವ್ಯ, ಸ್ವಲ್ಪ ನನಗೂ ಊಟಕ್ಕೆ ಕಳಿಸು ಅಂತ ಹೇಳಿದಾಗ ಸ್ವಾಮಿ ಅಂತ ನಮಸ್ಕಾರ ಮಾಡಿ, ಅಯ್ಯ ನನಗೆ ಮೋಹ ಕೊಡಬೇಡ ಸ್ವಾಮಿ, ನಿನಗೆ ಅನ್ನನ ಆದ್ರೆ ಕಳಿಸ್ತೇನೆ ಅಂತ ಹೇಳಿ ಶ್ರೀನಿವಾಸನಿಗೂ ಅನ್ನ ಕಳಿಸಿದ್ರು. ಅದು ಊಟ ಮಾಡಿದನಂತೆ ಆತ, ಏ ಕಳ್ತೋಬರಪ್ಪ ಅಂತೇಳಿ. ಎಂಥ ಎಲ್ಲರಿಗೂ ಅಂದರೆ ನಾನು ನಿಮ್ಮಲ್ಲಿ ಕಲ್ತು ಹೋಗ್ತೇನೆ ಅಂತ ಭಗವಂತ ಕಲ್ತಿದ್ನಲ್ಲ, ಎಂಥ ಅದ್ಭುತವಾದ್ದು. ಆ ರೀತಿಯಾಗಿ ಶ್ರೀನಿವಾಸ ಸಂತೋಷಪಟ್ಟ. ನಂತರ ಎಲ್ಲರೂ ಕೂಡ ಹೇಳ್ತಾರೆ, ಇದಂ ಶರೀರಂ ಜಗದೀಶ ರಾಜ್ಯಂ ತ್ವದೀಯಮೇ ವಾತ್ರ ಮುಕುಂದ ಮೂರ್ತೇ. ಹೇ ಸ್ವಾಮಿ, ಈ ಶರೀರ ರಾಜ್ಯ ಎಲ್ಲ ನಿಂದಯ್ಯ. ಯಾರು? ತೋಂಡಮಾನ ಹೇಳ್ತಾರೆ, ಅನ್ನದ ಕುರಿತು ನನಗೆ ಮೋಹ ಕೊಡ್ತೀನೋ, ಕೊಡಬೇಡಪ್ಪ, ನೀನು ಕಳಿಸ್ತೇನೆ ಅಂತ ಹೇಳಿ ವಿಶೇಷವಾಗಿ ಎಲ್ಲರಿಗೂ ಅದ್ಭುತವಾದ ಊಟ ಎಲ್ಲ ಆಯಿತು. ರಾತ್ರಿ ಶ್ರೀನಿವಾಸನು ಮಲಗಿದ, ಎಲ್ಲರೂ ಮಲಗಿದ್ರು. ಬೆಳಿಗ್ಗೆ ಮಂಗಳ ಸ್ನಾನ, ಅದ್ಭುತವಾಗಿರತಕ್ಕಂತಹ ಮಂಗಳ ಸ್ನಾನ ಆಯಿತು. ನಂತರ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ನಮ್ಮಲ್ಲಿ 5 ಜನಕ್ಕೆ ಊಟ ಇಲ್ಲ, ಅವರಲ್ಲಿ 5 ಜನಕ್ಕೆ ಊಟ ಇಲ್ಲ. ನಾನು ಲಕ್ಷ್ಮಿ, ಬ್ರಹ್ಮದೇವರು ತಾಯಿ ಪುರೋಹಿತ, ಅಲ್ಲೂ ರಾಜ, ರಾಜಪತ್ನಿ ಕನ್ಯಾ, ಪುರೋಹಿತ ಹುಡುಗಿ ತಮ್ಮ, ಇಷ್ಟು ಜನ, 5 ಜನಕ್ಕೆ ಊಟ ಇಲ್ಲ. ಮಿಕ್ಕವರಿಗೆಲ್ಲ ಊಟ ಮೊದಲೇ ಆಗ್ಬಿಡ್ಲಿ, ಮದುವೆ ರಾತ್ರಿ ಆಗ್ತಾ ಇದೆ, ಅದ ಕಾರಣ ಬ್ರಾಹ್ಮಣರಿಗೆಲ್ಲ ಮೊದಲೇ ಊಟಕ್ಕೆ ಹಾಕ್ಸ್ಬಿಡ್ಬೇಕು ಅಂತ ಶ್ರೀನಿವಾಸ ಹೇಳ್ತಾ ಇದ್ದಾನೆ. ಆ ರೀತಿಯಲ್ಲಿ ಅದ್ಭುತವಾಗಿ ಎಲ್ಲರಿಗೂ ಊಟಗಳಾಗ್ತಾ ಇವೆ. ನಂತರ ಸಂಜೆ ವಿಶೇಷವಾಗಿ ಭೃಗುವಾರೇ ದಶಮ್ಯಾಂತು ಸಾಯಂಕಾಲೇ ವ್ಯನೃಪಃ, ಆ ಸಾಯಂಕಾಲದಲ್ಲಿ ಚತುರಂಗ ಬಲವನ್ನು ಮುಂದಿಟ್ಟುಕೊಂಡು ವಿಶೇಷವಾಗಿ ಐರಾವತವನ್ನು ಮುಂದಿಟ್ಟುಕೊಂಡು ಶ್ರೀನಿವಾಸನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ. ಆಕೆ ಧರಣಿ ದೇವಿ ಶ್ರೀನಿವಾಸನಿಗೆ ವಿಶೇಷವಾಗಿರತಕ್ಕಂಥ ಈ ಪುನುಗು ತೈಲ, ಸುಗಂಧ ತೈಲದಿಂದ ಆ ದೇವರಿಗೆ ಅರ್ಚನೆ ಮಾಡುತ್ತಾ ಇದ್ದಾಳೆ. ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ಇವನನ್ನ ಮುಟ್ಲಿಕ್ಕೆ ಲಕ್ಷ್ಮೀ ದೇವಿಗೇನೆ ಅಧಿಕಾರ, ಅಂಥದ್ದು ಈಕೆ ಅರ್ಚನೆ ಮಾಡ್ತಾ ಇದ್ದಾಳಲ್ಲ, ಎಂಥ ಸೌಭಾಗ್ಯ, ಎಲ್ಲರೂ ಅಂದುಕೊಂಡ್ರು. ನಂತರ ಶ್ರೀನಿವಾಸ ಹೇಗಿದ್ದ, ಅವರು ಬರೋದ್ರೊಳಗೆ ಮಧ್ಯ ಶ್ರೀನಿವಾಸ ಸುತ್ತು ಋಷಿಮುನಿಗಳಂತೆ, ನಂತರ ದೇವತೆಗಳು ಕೂತಿದ್ದಾರೆ. ನಂತರ ಶ್ರೀನಿವಾಸ ಹೇಳ್ತಾನೆ, ರಾಜ ಬಂದು ಕೂಡ ಎದ್ದ ಅಂತ ಹೇಳ್ತಾನೆ. ಅಲ್ಲ, ಭಗವಾನ್ ಶ್ರೇಷ್ಠತಮ ಅತ್ಯಂತ ಮೃದ್ಧೋಸಿ ನಪಸತ್ತಮ, ನೀವು ತುಂಬಾ ಮುದುಕರಾಗಿದ್ದೀರಿ, ಕರೆಸೋದ್ರಲ್ಲಿ ನನ್ನ ಇದು ಮಾಡೋದ್ರಲ್ಲಿ, ನೀವ್ಯಾಕೆ ವಿಶ್ವಕ್ಸೇನನ್ನು ಹೇಳಿದ್ರೆ ಬರ್ತಾನಲ್ಲ, ನಾ ಬಂದ್ಬಿಡ್ತೀನಿ. ಯಾರೀತ, ಆತನ ಕರೆಕ್ಟಕ್ಕೆ ನಾವೇ ಬರಬೇಕು. ಆದರೆ ಅಷ್ಟು ಈಸಿಯಾಗಿ ಅಮೇಕಬಲ್ ಸ್ವಾಮಿ, ಏ ಯಾಕೆ ಅವ್ರು ಹೇಳಿದ್ರೆ ನಾನು ಬರ್ಬಿಡ್ತಾನಪ್ಪ ಹೇಳ್ತಾ. ದೇವರು ಅಷ್ಟೇ, ದೇವರ ಭಕ್ತರು ಅಷ್ಟೇ, ಎಲ್ಲರಲ್ಲಿ ಒಬ್ಬರಾಗಿ ಸೇರ್ಕೊಂಡಿರ್ತಾರೆ, ತಮ್ಮ ಹೆಚ್ಚಳಿಕೆಯನ್ನು ಎಲ್ಲೂ ತೋರಲ್ಲ. ಅದು ದೇವರ ಲಕ್ಷಣ, ದೇವರ ಭಕ್ತರ ಲಕ್ಷಣ ಅಂತ ಹೇಳ್ತಾರೆ. ನಾವೆಲ್ಲ ಅನುಭವಿಸಿದ್ದೇವೆ, ನಮ್ಮ ಸ್ವಾಮಿಗಳು ಎಲ್ಲರೂ ಬರ್ತಾರೆ, ಅವರವರು ಎಲ್ಲ ಸ್ವಾಮಿಗಳು ಅಷ್ಟೇ, ಶಿಷ್ಯರ ಮನೆಗೆ ಬಂದರೆ ಎಲ್ಲರೂ ಕಲ್ತು ಹೋಗ್ತಾರೆ. ಯಾರಿಗೂ ಅಪ್ಪ ಸ್ವಾಮಿಗಳು ಬಂದರು ಅಂತ ಭಾರ ಆಗಲ್ಲ ಅವರಿಗೂ, ಎಲ್ಲರಿಗೂ ಆನಂದ. ಹಾಗೆ ಎಲ್ಲರೂ ಅಷ್ಟೇ, ಹರಿಭಕ್ತರು ಅಂದರೆ ಹಾಗೇ ಇರ್ತಾರೆ. ಶಿಷ್ಯರ ಜೊತೆಗೆ ಯಾರೂ ಕೂಡ ಧಾರ್ಷ್ಟೀಕತನ ಯಾವುದೂ ಇರಲ್ಲ, ಕಲ್ತು ಹೋಗ್ತಾರೆ, ಚೆನ್ನಾಗಿರ್ತಾರೆ. ಎಲ್ಲ ಭಕ್ತರು ಅಷ್ಟೇ, ಎಲ್ಲ ಸ್ವಾಮಿಗಳು ಅಷ್ಟೇ, ವಿಶೇಷವಾಗಿ ಹಾಗೆ ಇರ್ತಾರೆ. ನಂತರ ಸ್ವಾಮಿ ಆನೆಯ ಮೇಲೆ ಅಲ್ಲಿಗೆ ವಿವಾಹ ಮಂಟಪಕ್ಕೆ ಹೋಗ್ತಾ ಇದ್ದಾರೆ. ವಿವಾಹ ಮಂಟಪದಲ್ಲಿ ಅದ್ಭುತವಾಗಿರತಕ್ಕಂಥ ದ್ವಾರಗಳನ್ನು, ತುಂಬಾ ದ್ವಾರಗಳಿವೆ, ದಾಟಿಕೊಂಡು ದಾಟಿಕೊಂಡು ಅಲ್ಲಿಗೆ ಹೋಗಿ ವಿಶೇಷವಾಗಿರತಕ್ಕಂಥ ಮಂಟಪದಲ್ಲಿ ಶ್ರೀನಿವಾಸನನ್ನು ಕೂಡಿಸ್ತಾ ಇದ್ದಾರೆ. ಆ ವಿಶೇಷವಾಗಿರತಕ್ಕಂಥ ಶ್ರೀನಿವಾಸನ ಪಾದವನ್ನ ಆಕಾಶರಾಜ ತೊಳೆಯುತ್ತಾ ಇದ್ದಾನೆ, ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಸ್ವಾಮಿ ಪುಷ್ಕರಣಿ ತೀರ್ಥವನ್ನ ತರ್ತಾ ಇದ್ದಾರಂತೆ. ತಂದ ಮೇಲೆ ಸಹಸ್ರ ಶೀರ್ಷ ಪುರುಷ ಇತಿ ಮಂತ್ರಂ ಸಮುಚ್ಚರನ್ ಧರಣ್ಯ ಶ್ರಾವಿತೈ ಕೃತ್ವ ಸ್ವಾಮಿ ತೀರ್ಥ ಜಲಶುಭೈ. ವಿಶೇಷವಾಗಿರ್ತಕ್ಕಂಥ ಧರಣೀ ದೇವಿ ನೀರು ಹಾಕ್ತಾ ಇದ್ದಾರೆ, ದೇವರ ಪಾದವನ್ನು ತೊಳೆದು ಇಡೀ ರಾಜ್ಯವೆಲ್ಲ ಪ್ರೋಕ್ಷಣೆ ಮಾಡಿಕೊಂಡಂತೆ. ನಂತರ ಹೇಳ್ತಾ ಇದ್ದಾರೆ, ರಾಜ ಹೇಳ್ತಾ ಇದ್ದಾನೆ, ರಾಜಂಥವ ಶ್ರೀನಿವಾಸ ಪರಾಯಣ, ಶ್ರೀನಿವಾಸನನ್ನೇ ಸದಾ ಚಿಂತನೆ ಮಾಡತಕ್ಕಂಥ ರಾಜ. ಆ ಪಾದೋದಕವನ್ನು ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿಕೊಂಡ. ಹೇಳ್ತಾ ಇದ್ದಾನೆ, ಅದ್ಯ ಮೇ ಸಫಲಂ ಜನ್ಮ ಜೀವಿತಂ ಚ ಸುಜೀವಿತಂ, ನನ್ನ ಬದುಕು ಸಾರ್ಥಕ ಆಯಿತು, ನನ್ನ ಬದುಕು ಅಂದ್ರೆ ಈ ಥರ ಬದುಕಬೇಕು ನನಗೆ. ಇನ್ನು ಹೇಳ್ತಾ ಇದ್ದಾನೆ, ಅದ್ದಮೇ ಪಿತರಸ್ತುಷ್ಟಾ ವಾಸುದೇವ, ಶ್ರೀನಿವಾಸನ ಪ್ರಸಾದದಿಂದ ಪದೋದಕಾತ್ ಪಿತರಸ್ತುಷ್ಟಾ, ನನ್ನ ಪಿತೃಗಳೆಲ್ಲ ಸಂತೋಷ ಪಟ್ಟಿದ್ದಾರೆ ಅಂತ ಹೇಳಿ ವಿಶೇಷವಾಗಿ ಹುಡುಗಿಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಅಷ್ಟರೊಳಗೆ ದೈವ ಚಿಂತಕರು ಅಂದ್ರೆ ಮುಹೂರ್ತ ಹೇಳೋರು, ಅಯ್ಯ ಬೇಗ ಆಯ್ತು, ಸಮಯ ಆಯ್ತು, ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಮಂಗಳಾಷ್ಟಕ ಹೇಳ್ತಾ ಇದ್ದಾರಂತೆ, ಮಂಗಳಾಷ್ಟಕ ಮಬ್ರುವನ್, ಮಂಗಳಾಷ್ಟಕವನ್ನು ಹೇಳ್ತಾ ಇದ್ದಾರೆ. ನಂತರ ಕನ್ಯಾದಾನ ಮಾಡುವ ಕಾಲಕ್ಕೆ ವಿಶೇಷವಾಗಿ ಕೋಟಿ ವರದಕ್ಷಿಣೆ ಕೊಡ್ತಾ ಇದ್ದಾನೆ, ಕೋಟಿ ಬಂಗಾರದ ನಾಣ್ಯಗಳು. ನಂತರ ಆ ದೃಷ್ಟಿ ಆ ಧನರಾಶಿಯನ್ನು ಶ್ರೀನಿವಾಸ ನೋಡಿದನಂತೆ, ಎಷ್ಟು ಚೆನ್ನಾಗಿ ಹೇಳ್ತಾನೆ, ಅಯ್ಯ ನಾನು ನಿನ್ನ ಮಗನಂತೆ, ನನಗೆ ಕೊಡಬೇಕೇನಯ್ಯ ಇವನು ಅಂತ ಹೇಳ್ತಾನಂತೆ. ಯಾಕೆ, ಹೌದು ಅಳಿಯ ಅಂದ್ರೆ ನೀವೇನು ಹೇಳ್ತೀರಲ್ಲ ಆಂಗ್ಲದಲ್ಲಿ ಸನ್ ಇನ್ ಲಾ ಅಂತ ಹೇಳಿ, ಅದು ಹೇಳ್ತಾನೆ, ನಾನು ನಿಮ್ಮ ಮಗನಂತೆ, ನಂಗೆ ಕೊಡಬೇಕು ಅಂತ ಹೇಳಿ ಮತ್ತು ಹೇಳ್ತಾನೆ. ದದಸ್ವ ಭೂಷಣಾನ್ಯಂಗ ಬಹುರತ್ನಾನ್ವಿತ ನಿಜ, ಸರಿ ಸ್ವಲ್ಪ ಆಭರಣಗಳು ಕೊಡ್ಬಿಡಿ, ಚೆನ್ನಾಗಿದೆ ಅಲ್ಲ. ಅಳಿಯ ಮಾವನ ಕೇಳಿದ್ರೆ ಅಡ್ಡಿ ಇಲ್ಲಂತೆ, ಆ ಕೇಳೋ ರೀತಿ ಇದೆ, ಅದನ್ನ ಹೇಳ್ಕೊಡ್ತಾ ಇದ್ದಾನೆ. ಅಳಿ ಅಂದ್ರು ಸುಮ್ಮನೆ ಕೊಡ್ರಿ ಕೊಡ್ರಿ ಅಂತ ಹೇಳ್ಬೇಡಿ, ಏ ಯಾಕೆ ಕೊಡ್ತೀರಾ ನಮಗೆ ಅಂತ ಮೊದಲು ಹೇಳ್ಬೇಕಂತ. ಏ ಏನ್ ಬೇಡ್ರಿ, ಯಾಕೆ ಸುಮ್ಮನೆ ಅಂತ. ಅವ್ರು ತಗೊಳ್ರಿ, ಹೌದಾ, ಅವಾಗ ಶುರು ಮಾಡಿ ಎಲ್ಲ ಕೇಳ್ತಾ ಇದ್ದಾನೆ. ಏನು ವಿಶೇಷವಾಗಿ ದದಸ್ವ ಭೂಷಣ ಅನ್ಯಂಗ, ಆಭರಣಗಳೆಲ್ಲ ಕೊಡ್ರಿ, ಹೇಗೆ ಒಳ್ಳೆ ರತ್ನಗಳೆಲ್ಲ ಇದೆಯಲ್ಲ ಅದು ಕೊಡ್ರಿ ಅಂತ ಅವಾಗ ಹೇಳ್ತಾ ಇದ್ದಾರೆ. ಆತನ ಆಭರಣಗಳು ರತ್ನಗಳು ಅಂದ್ರೆ ಆತನದ್ದೇ ಆದ 9 ಅವತಾರಗಳು, ಅವತಾರಗಳೇ ನವರತ್ನಗಳಾಗಿವೆ, ಅದರಿಂದ ಕೆತ್ತಿದಂಥ ಅವನದ್ದೇ ಆಭರಣಗಳು, ಅವನ ಮೈತುಂಬ ಇದೆ, ಬೇರೆ ಆಭರಣ ಅವನಿಗೆ ಯಾಕೆ ಅಂತ ಅರಣ್ಯಕಾಚಾರ್ಯರು ಭಾಗವತದಲ್ಲಿ ಹೇಳಿದ್ದನ್ನೇ ಹೇಳ್ತಾರೆ. ಹೇಳ್ತಾರೆ, ಆತನ ಕಿರೀಟ 100 ಭಾರ ಅಂದ್ರು, ಇನ್ನ ಕುತ್ತಿಗೆ ಸರ ಕಂಠಿಕ ಕಿರೀಟದಷ್ಟೇ ಭಾರ, ಇನ್ನ ಕೇಯೂರ ನೂಪುರ ಕಾಲು ಕಡಗ ಅದು ನೂಪುರ ಅಂತ ಹಾಕ್ತಾರೆ. ಎಷ್ಟು ಅದರ ಅರ್ಧ? 50-50. ಇನ್ನ ಪತಾಕಗಳು 7 ಅಂತೆ. ನಂತರ ವಿಶೇಷವಾಗಿ ಘಂಟೆ ಕೊಟ್ರಂತೆ, ಪದಕಗಳು ಕೊಟ್ರಂತೆ. ನಂತರ ವಿಶೇಷವಾಗಿ ಮಾಲಿಕಾಂ ಮೌಕ್ತಿಕೀಂ ಚಾಪಿ ಒಳ್ಳೆ ಮುತ್ತಿನ ಹಾರ ಕೊಟ್ರಂತೆ. ಏನು ಎಲ್ಲ ಕೊಡ್ತಾ ಇದ್ದಾರೆ. ನಂತರ ಕಿವಿಗೆ ಹಾಕೊಳ್ಳಿಕ್ಕೆ ನಿಂಬೆಕಾಯಿ ಗಾತ್ರ ಇರುವಂತಹ ನಿಂಬೆಕಾಯಷ್ಟು ದೊಡ್ಡ ಮುತ್ತಿನ ಓಲೆ ಕೊಟ್ರಂತ ದೇವರಿಗೆ. ಕಂಕಣ ಏನು ಅಷ್ಟೆಲ್ಲ ಹಾಕೊಂಡು 24 ಗಂಟೆ ನಿಂತಿರ್ತಾನಲ್ಲ ಮಹಾರಾಯ, ಪಾಪ ಬಿಸಿಯಲ್ಲಿ ಧರ್ಮಗುಡಿಯಲ್ಲಿ ಅಲ್ವೇ ಸ್ವಾಮಿ, ಎಲ್ಲದರೊಳಗೂ ಅವನೇ ಇದ್ದಾನೆ, ನಮಗಾಗಿ ನಿಂತಿರ್ತಾನೆ ನೋಡಿ 24 ಗಂಟೆ. ಬೇಕಾದ್ರೆ ನಿಮಗೆ 200 ಕೆಜಿ ಬಂಗಾರ ಕೊಡಿಸ್ಬೋದು, 24 ಗಂಟೆ ಹಾಕೊಂಡು ನಿಂತಿರ್ಬೇಕು. ಆಗತ್ತಾ? ಸತ್ತು ಕೊಡ್ತೀವಿ ನಾವು ಭಾರಕ್ಕೆ, ನೀವು ಬೇಡ, ನಿಮ್ ಬಂಗಾರ ಬೇಡ ಅಂತ. ಅಂಥದ್ದು ಸ್ವಾಮಿ ಎಲ್ಲ ಹಾಕೊಂಡು ನಮಗಾಗಿ ದರ್ಶನ ಕೊಡ್ಲಿಕ್ಕೆ ನಿಂತಿರ್ತಾನಲ್ಲಪ್ಪ. ನಂತರ ಸ್ವಾಮಿ ಎಲ್ಲವನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ನಂತರ ವಿಶೇಷವಾಗಿ ಕನ್ಯಾ ಪ್ರವರ, ನಂತರ ವರನ ಪ್ರವರ ಹೇಳ್ತಾ ಇದ್ದಾರೆ. ಬೃಹಸ್ಪತ್ಯಾಚಾರ್ಯ ಹೇಳ್ತಾ ಇದ್ದಾರೆ, ಅತ್ರಿ ಗೋತ್ರ ಸಮುದ್ಭೂತಾಂ ಸುವೀರಸ್ಯ ಪ್ರಪೌತ್ರಿಕಾಂ ಸುಧರ್ಮಣಶ್ಚ ಪೌತ್ರೀಂ ತಾಂ ಪುತ್ರೀಂ ಆಕಾಶ ಭೂಪತೇ ತೊಂಗಿ ಕುರು ಗೋವಿಂದ ಕನ್ಯಾಂ ಕಮಲಲೋಚನಾಂ. ಅತ್ರಿ ಗೋತ್ರ ಸಮುದ್ಭೂತಳಾದ ಸುವೀರ ರಾಜನ ಪ್ರಪೌತ್ರಿ, ಸುಧರ್ಮ ರಾಜನ ಪೌತ್ರಿ, ಆಕಾಶ ರಾಜನ ಪುತ್ರಿ, ಈಕೆಯನ್ನು ಸ್ವೀಕಾರ ಮಾಡಯ್ಯ ಅಂತ ಹೇಳಿ ರತ್ನಾಂಬರವನ್ನ ಕೊಡ್ತಾ ಇದ್ದಾನೆ ರಾಜ. ವಶಿಷ್ಠರು ಹೇಳ್ತಾ ಇದ್ದಾರೆ, ಪ್ರಪೌತ್ರಸ್ಯ ಯಯಾತಿಯಶ್ಚ ಪೌತ್ರಸ್ಯಾಮಿ ತತೇಜಸಃ ಶೂರಸೇನಸ್ಯ ರಾಜೇಂದ್ರ ವಸುದೇವಸ್ಯ ಭೂಪತೇ ಪುತ್ರಸ್ಯ ವೆಂಕಟೇಶಸ್ಯ ಗೋತ್ರೇ ವಾಸಿಷ್ಠಸಂಜ್ಞಕೇ ಜಾತಸ್ಯಾತ್ರಿಕುಲೋತ್ಪನ್ನಾಂ ಕನ್ಯಾಂ ಕನಕಭೂಷಿತಾಂ ಗ್ರಹಿಷ್ಯಾಮೋ ವಯಂ ರಾಜನ್ ತವ ಪುತ್ರೀ ನೃಪೋತ್ತಮಾ. ಯಯಾತಿಯ ಪ್ರಪೌತ್ರ, ಶೂರಸೇನನ ಪೌತ್ರ, ವಸುದೇವನ ಪುತ್ರ ನಮ್ಮ ಶ್ರೀನಿವಾಸ ವೆಂಕಟೇಶ ವಾಸಿಷ್ಠ ಗೋತ್ರದಲ್ಲಿ ಹುಟ್ಟಿದವ, ಆತನಿಗೆ ಅತ್ರಿ ಕುಲೋತ್ಪನ್ನಳಾಗಿರತಕ್ಕಂಥ ಕನಕಭೂಷಿತಳಾದ ನಿಮ್ಮ ಮಗಳನ್ನ ನಾವು ಸ್ವೀಕಾರ ಮಾಡುತ್ತೇವೆ ಅಂತ ವಿಶೇಷವಾಗಿ ಕನ್ಯಾ ವರ ಪ್ರವರಗಳನ್ನ 3 ಸಲ ಹೇಳಿದರಂತೆ. ಆದ ಮೇಲೆ ಸಂತೋಷವಾಗಿ ಕನ್ಯಾದಾನ ಪರಾಯಣನಾಗಿ ಸ್ವಾಮಿ ಆ ಕನ್ಯಾದಾನ ಸ್ವೀಕಾರ ಮಾಡ್ತಾ ಇದ್ದಾನೆ, ರಾಜ ಕೊಡ್ತಾ ಇದ್ದಾನೆ. ಕನ್ಯಾ ಮಿಮಾಂ ಪ್ರದಾಸ್ಯಾಮಿ ಗೃಹಾಣ ಪುರುಷೋತ್ತಮ ಇತ್ಯುಕ್ತ್ವಾ ಪ್ರಾಕ್ಷಿಪದ್ ರಾಜ ಧರಣ್ಯಾಸ್ರಾವಿತಾಂ ತದಾ. ಈ ಕನ್ಯೆಯನ್ನು ಕೊಡ್ತಾ ಇದ್ದೀನಿ ಅಂತ ವಿಶೇಷವಾಗಿರ್ತಕ್ಕಂಥ ಆಕೆಯನ್ನ, ಆಕೆಯ ಕೈಯನ್ನ ಮಂತ್ರಪೂತಾಂ ಸ್ವಾಮಿ ತೀರ್ಥ ಧಾರಾಂ ಸಕನಕಾಂ ಕರೆ ದಕ್ಷಿಣೇ ಶ್ರೀನಿವಾಸಸ್ಯ ತದೌ ಪದ್ಮಾವತೀಂ ತತಃ. ದೇವರ ಬಲಗೈಯಲ್ಲಿ ವಿಶೇಷವಾಗಿ ಪದ್ಮಾವತಿ ದೇವಿಯ ಕೈಯನ್ನು ಇಟ್ಟು ಅಲ್ಲಿ ಬಂಗಾರ ಇಟ್ಟು ಸ್ವಾಮಿ ತೀರ್ಥ ಧಾರೆಯನ್ನು ಕೊಟ್ಟು ಕೊಡತಾ ಇದ್ದಾರಂತೆ. ಇನ್ನ ಎಲ್ಲ ಮುನಿಗಳು ಎಲ್ಲರ ಕೈಯಲ್ಲಿ ರತ್ನಗಳೇ ಅಕ್ಷತೆ, ಎಲ್ಲರೂ ಕೂಡ ವೇದ ಮಂತ್ರಗಳಿಂದ ದೇವರ ಮೇಲೆ ಆಕೆ ಮೇಲೆ ತಾಯಿ ಮೇಲೆ ಹತ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಎಂಥ ಅದ್ಭುತವಾಗಿರತಕ್ಕಂಥ ಆ ಮಹೋತ್ಸವ ಆಯಿತು ಅಂತ ಹೇಳಿದರು. ನಂತರ ವೈವಾಹಿಕ ಕರ್ಮವನ್ನ ಮುಗಿಸ್ತಾ ಮಾಂಗಲ್ಯ ಸೂತ್ರ ಬಂಧನ ಮಾಡಿಸಿದರಂತೆ. ಸುಗವಾಸೀನರೆಲ್ಲ ಹೇಳಿದ್ರಂತೆ, ಸಾವಿತ್ರಿ ಭವ ಕಲ್ಯಾಣಿ ಬಹುಪುತ್ರವತಿ ಭವ ಸರ್ವಲೋಕಸ ಜನನಿ ಸರ್ವಮಂಗಲದಾಯಿನಿ ಅಂತ ಎಲ್ಲರ ಆಶೀರ್ವಾದ ಮಾಡಿದರು. ಬ್ರಾಹ್ಮಣರ ಕರಸ್ಪರ್ಶ ಆಯಿತು, ರಾಜನೂ ಮುಟ್ಟಿದ. ನಂತರ ಶ್ರೀನಿವಾಸ ಬಬಂಧ ಪೂತಂ ಮಾಂಗಲ್ಯ ಸೂತ್ರಂ ಮಂತ್ರಾಭಿಮಂತ್ರಿತಂ ಕಂಠೇ ಪದ್ಮಾವತಿ ದೇವ್ಯಾಃ ಶ್ರೀನಿವಾಸೋ ಜಗತ್ಪತಿ. ಆ ಪದ್ಮಾವತಿ ದೇವಿಯ ಕಂಠದಲ್ಲಿ ಮಾಂಗಲ್ಯ ಸೂತ್ರವನ್ನ ಕಡತಾ ಇದ್ದಾನಂತೆ ಶ್ರೀನಿವಾಸ. ಗಂಟೆ ಮಾಂಗಲ್ಯ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಸುಭಗೇ ಚಿರಂಜೀವಮಯ ಸಹ. ಸ್ವಾಮಿ ವಿಶೇಷವಾಗಿರ್ತಕ್ಕಂಥ ಆನ್ಲೈನ್ ಅಲ್ವಾ, ಎಲ್ಲ ಆನ್ಲೈನೇ ಆಗೋಬಿಡ್ತಾ ಇದೆ. ಹೌದು, ಆನ್ಲೈನಲ್ಲೇ ನಡೀಬೇಕು, ಎಲ್ಲ ಹೃದಯದಲ್ಲೇ ನಡೀಬೇಕು. ಮಾಡಿಸ್ತಾ ಇದ್ದಾರೆ ವಿಶೇಷವಾಗಿರ್ತಕ್ಕಂಥ ಮಾಂಗಲ್ಯ ಸೂತ್ರವನ್ನು ಕಟ್ತಾ ಇದ್ದಾರೆ. ಹೇಳ್ತಾರೆ ಜಗಜ್ಜೀವನ ಹೇತುನ, ಜಗತ್ತು ಬದುಕಲಿಕ್ಕೆ ನಾವಿಬ್ಬರು ಮದುವೆ ಮಾಡಿಕೊಂಬ ಹೇಳ್ತಾ ಇದ್ದಾರೆ. ಭಕುತರಿಗಾಗಿ ಮದುವೆ ಹಲುಬಿಕೊಂಡೆ ಸುಲಭ ದೇವರ ದೇವ ವಿಜಯ ವಿಠಲ ವೆಂಕಟ ಅಂತ ಹೇಳ್ತಾರೆ. ನಂತರ ವಿಶೇಷವಾಗಿ ಅಲ್ಲಿ ಹೇಳ್ತಾರೆ, ಇಷ್ಟು ಜನಕ್ಕೆ ಇಷ್ಟು ಭಗವದ್ ಭಕ್ತರನ್ನ ನೋಡೋದು ಅಸಾಧ್ಯ, ಅದಕ್ಕೆ ಎಲ್ಲರನ್ನ ಒಂದ್ ಕಡೆ ಸೇರಿಸಿದೆಯಲ್ಲ ಅಂತ ವಿಜಯದಾಸರು ಹೇಳ್ತಾರೆ. ನಂತರ ವಿಶೇಷವಾಗಿ ನೋಡಿ, ಮೊದಲು ನಮ್ಮಲ್ಲಿ ಕಂಕಣ ಬಂಧನ, ನಂತರ ಮಾಂಗಲ್ಯ ಸೂತ್ರ. ಇಲ್ಲಿ ಅವರದು ವಿಶೇಷವಾದ ಪದ್ಧತಿ ಬೇರೆ, ಹೌದಲ್ವಾ? ಅದೇ ಇಲ್ಲಿ ಇಲ್ಲಿ ಬಂದದ್ದೇ ಅಲ್ಲಿ ಬಂದಿದೆ. ಹೇಳ್ತಾ ಇದ್ದಾರೆ ನಂತರ ಕಂಕಣ ಬಂಧನ ಮಾಡಿಸ್ತಾ ಇದ್ದಾರೆ, ನಂತರ ವಿಶೇಷವಾಗಿ ಲಾಜಾ ಹೋಮವನ್ನು ಮಾಡಿಸ್ತಾ ಇದ್ದಾರೆ, ನಂತರ ವಿಶೇಷವಾಗಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡಿಸ್ತಾ ಇದ್ದಾರೆ, ವಿಶೇಷವಾಗಿರತಕ್ಕಂಥ ದಕ್ಷಿಣೆಗಳೆಲ್ಲ ಕೊಡ್ತಾ ಇದ್ದಾರೆ. ನಂತರ ಬಂದದ್ದೇನು ಯಾವುದು ಅಂದ್ರೆ ಹೇಳ್ತಾ ಇದ್ದಾರೆ, ಶ್ರೀನಿವಾಸ ಪದ್ಮಾವತಿ ದೇವಿಯರು ಎಲ್ಲರಿಗೂ ಕೂಡ ಭೋಜನ ಹಾಕ್ತಾ ಇದ್ದಾರೆ ಹೇಳ್ತಾರೆ. ಅಲ್ಲಿಗೆ ಬಂದೆ. ಇಲ್ಲಿ ನಮ್ಮಲ್ಲೂ ಈ ಹರಿಭೂಮ ಅಂತ ಹಾಕ್ತಾರೆ, ಭೂಮದ ಊಟ ಅಂತ ಹೇಳಿ, ನೋಡಿದ್ರೆ ಎರಡು ಕಣ್ಣು ಸಾಕಾಗಲ್ಲ, ತರಿಸುತ್ತ ಬಂದು ಬಿದ್ದೋಗೋಂಗೆ ಇರುತ್ತೆ, ಹೌದಲ್ವೇ? ಯಾಕೆ? ಮದುವೆ ಮಾಡಿಡೋದು ಆಯುಷ್ಯ ಬೆಳೀಲಿಕ್ಕೆ. ಅಲ್ಲಿ ನೋಡಿದರೆ ಆಯುಷ್ಯ ಕ್ಷೀಣ, ಏನು ಇಬ್ಬರಿಗೂ ಸೇರಿ ಒಂದೇ ಎಲೆ ಮಾಡಿ ಕಂಬೈಂಡ್ ಒಂದೇ ಎಲೆ ಹಾಕಿ ಒಬ್ಬರ ಬಾಯಲ್ಲಿ ಒಬ್ಬರು ಆ ಎಲೆಯನ್ನು ಇಟ್ಕೊಂಡದ ಅದು ಇಟ್ಕೊಳ್ತಾ ಇದ್ರೆ ಫೋಟೋಗಳು ತೆಗೆದಿದ್ದೆ ತೆಗೆದಿದ್ದೆ. ನಮ್ಮ ಸ್ವಾಮಿಗಳು ಬರಿತಾ ಇದ್ರು, ಬೈರು ತಿರ್ತರು, ಆಯುಷ್ಯ ಕ್ಷೀಣವೋ, ಹಾಗೆ ಮಾಡಬಾರ್ದಿಲ್ಲ, ಮತ್ತೆ ಹೇಗೆ ಮಾಡಬೇಕು? ಇಬ್ಬರಿಗೂ ಬೇರೆ ಬೇರೆ ಎಲೆ ಹಾಕಬೇಕು ಅದು ಹೇಳ್ತಾ ಇದ್ದಾರೆ. ಇನ್ನ ನಿಜವಾದ ಸಂಪ್ರದಾಯ ಅಂದ್ರೆ ವಿಷಯ ಇದು ಕ್ಷತ್ರಿಯರದ್ದಲ್ವಾ, ಆದರೆ ಇಲ್ಲಿ ಹೇಳ್ತಾರೆ ಬ್ರಾಹ್ಮಣರದ್ದು ಹೇಳೋ ಕಾಲಕ್ಕೆ ವಿಶೇಷವಾಗಿ ಇಲ್ಲಿ ಹೇಳ್ತಾರೆ, ಎಲೆ ಹಾಕಿ ಹುಡುಗಿ ಹುಡುಗನಿಗೆ ಬಡಿಸ್ಬೇಕು, ಬಡಿಸೋದೆಲ್ಲ ಆದ ಮೇಲೆ ಹುಡುಗಿಗೆ ಹುಡುಗ ಬಡಿಸ್ಬೇಕು, ವಿಶೇಷವಾಗಿ ಪ್ರೀತಿಯಿಂದ ಬಡಿಸ್ಬೇಕಂತೆ. ಅಲ್ರಿ, ಒಬ್ಬರು ಬಾಯಲ್ಲಿ ಒಬ್ಬರು ಇಟ್ಕೊಬೋದು ಇಲ್ಲಲ್ಲ ಅಂದ್ರೆ ಯಾಕಿಲ್ಲ? ಹುಡುಗಿ ಬಡಿಸುವಾಗಲೇನೆ ಹುಡುಗನಿಗೆ ತಿನ್ನಿಸಬಹುದು, ಹುಡುಗ ಬಡಿಸುವಾಗ್ಲೂ ತಿನ್ನಿಸಬಹುದು, ಫೋಟೋ ತೆಗೆಯುವ ಕಾಲಕ್ಕೆ ಯಾರು ಬಡಿಸ್ತಾರಂತ ಗೊತ್ತಾಗಲ್ಲವಾ? ಆ ರೀತಿಯಲ್ಲಿ ಶಾಸ್ತ್ರವು ಉಳಿಯತ್ತೆ ಚೆನ್ನ. ಅದೇ ನೋಡಿ, ನನ್ನ ಮಾತಲ್ಲ ಹೇಳ್ತಾ ಇದ್ದಾರೆ. ರತ್ನಪೀಠೆ ಪ್ರತಿಷ್ಠಾಪ್ಯ ಭೋಜನಾರ್ಥಂ ಮೃಷ ಕಪಿಂ, ಶ್ರೀನಿವಾಸನ ಕೊಡಿಸಿದ ರತ್ನಪೀಠದಲ್ಲಿ ಹೇಗೆ ಪದ್ಮಾವತ್ಯಾಜ ಸಹಿತಂ ಭೋಜನೇ ಚ ಪೃಥಕ್ ಪೃಥಕ್, ಬೇರೆ ಬೇರೆ ಕೂಡಿಸಿದ್ರು, ಇಬ್ಬರಿಗೆ ಒಟ್ಟು ಎಲೆ ಹಾಕಿ ಕೂಡಿಸಿಲ್ಲ. ಇನ್ನ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರಂದ್ರೆ ನಂಗೆ ಗೊತ್ತಿಲ್ಲ, ಮಹಾತ್ಮರೆಲ್ಲ 10-15 ಜನಕ್ಕೆ ಬೇಕಾದ ಎಲೆಗಳು ಎಲ್ಲ ಎಲೆ ಸೇರಿಸಿ ದೊಡ್ಡ ಎಲೆ ತರ 15 ಜನಕ್ಕೆ ಹಾಕ್ತಾರಂತೆ. ಅದರಲ್ಲಿ ಈ ಹುಡುಗ ಹುಡುಗಿ ಮಧ್ಯ ಕೂತ್ರೆ ಹುಡುಗನ ಕಡೆ ಹುಡುಗಿ ಕಡೆ ಎಲ್ಲರೂ ಕೂಡ್ತಾರಂತೆ, ಎಲ್ಲರಿಗೂ ಸೇರಿ ಒಂದೇ ದೊಡ್ಡ ಎಲೆಗಳ ಗುಂಪು ಅದರಲ್ಲಿ ಬಡಿಸಿದರೆ ಎಲ್ಲರೂ ಅದರಲ್ಲಿ ತಿಂತಾ ಇರ್ತಾರಂತೆ. ಅದ್ಭುತ ಆನಂದ, ಎಲ್ಲರ ಎಂಜರು ಎಲ್ಲರೂ ತಿನ್ನುವಂತಹ ಸೌಭಾಗ್ಯ. ಅದಕ್ಕಾಗಿ ಜಗಳ ಆಡ್ತಾರಂತೆ, ಆ ಎಲೆಯಲ್ಲಿ ನನ್ನ ಕೂಡಿಸಿಲ್ಲ ಅಂತ ಹೇಳಿ ಜಗಳ ಆಡುವಂತಹ ಸುಂದರ ಸೌಭಾಗ್ಯ ಸಂಪ್ರದಾಯ ಯಾರ ಮಹಾತ್ಮರು ಹಾಕಿದ್ದಾರೆ ಹುಟ್ಟಾಕಿದ್ದಾರೆ ಗೊತ್ತಿಲ್ಲ. ಅದಕ್ಕೆ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಹಂಗೆ ಮಾಡಬೇಡ್ರಪ್ಪ, ಪ್ರತ್ಯೇಕ ಪ್ರತ್ಯೇಕ ಕೂಡ್ರಿ ಅಂತ ಹೇಳ್ತಾ ಇದ್ದಾನೆ. ನಂತರ ವಿಶೇಷವಾಗಿರತಕ್ಕಂಥ ಎಲ್ಲರ ಭೋಜನಾದಿಗಳೆಲ್ಲ ಆಯಿತು ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಮಾರನೇ ದಿನ ನಮ್ದೆಲ್ಲ ಮಧ್ಯಾಹ್ನಕ್ಕೆ ಡಿಸ್ಪರ್ಸ್ ಅಲ್ವಾ, ಬೆಳಿಗ್ಗೆ 9ಕ್ಕೆ ಬರೋದು, 1ಕ್ಕೆಲ್ಲ ಮದುವೆ ಮುಗಿಸ್ಕೊಂಡು ಹೋಗ್ತಾರೆ, ಇಲ್ಲಾಗಿದ್ರೆ ಆ ಬಂದವರು ಇನ್ನೊಬ್ರು ಇರ್ತಾರೆ ಪಾರ್ಟಿ, ಇವ್ನು ಹೊರ ಹಾಕ್ತಾರೆ. ಇಲ್ಲಿ ಹಾಗಲ್ಲ, 7 ದಿವಸಗಳ ಕಾಲ ಮದುವೆ ಹೇಳ್ತಾ ಇದ್ದಾರೆ. ಮಾರನೆಯ ದಿನ ವಿಶೇಷವಾಗಿ ಒಬ್ಬರಿಗೊಬ್ಬರು ವಿಶೇಷವಾಗಿ ಓಕುಳಿ ಆಡೋದು ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ನಂತರ ಅದ್ಭುತವಾಗಿ ಏನ ಪತ್ರಗಳು, ಊಟ ಮಾಡಿದ ಎಲೆಗಳೇ ಪರ್ವತದಷ್ಟು ಬಿದ್ದಿತ್ತಂತೆ ಅಂತ ಹೇಳ. ಹಾಸಸ್ತತ್ರ ವಿನೋದೇನ ನಿತ್ಯಂ ಆತಿಥ್ಯಮಜ್ಜನಂ, ದಿನಾಗ್ಲೂ ಎಲ್ಲರೂ ಚೆನ್ನಾಗಿ ಒಬ್ಬರ ಮೇಲೊಬ್ಬರು ನೀರು ಹಾಕೊಳ್ಳೋದು, ಸಂತೋಷ ನಗೋದು. ಇನ್ನ 5ನೇ ದಿನ ಬಂತು. 5ನೇ ದಿನ ಬಂದಾಗ ನಾಕಬಲಿಯನ್ನು ಮಾಡಿದ್ರಂತೆ. ನಾಕಬಲಿಯ ಅಂದ್ರೆ ನಾವು ನಾಗೋಲಿ ಅಂತ ಮಾಡ್ತಾರಲ್ಲ, ಅದೇ ನಾಕಬಲಿ ಅಂತ. 4 ಕಲಶಗಳಿಡ್ತಾರೆ, ಪುರೋಹಿತರು ಕೇಳ್ತಾ ಇರ್ತಾರೆ, ಅಪ್ಪ ನಾಗೋಲಿಗೆ ಒಂದು ಕಲಶ ಕೊಡ್ರಿ ಅಂತ. ಈಗ ಎಲ್ಲ ಪ್ಯಾಕೇಜ್ ಸಿಸ್ಟಮ್ ಅಲ್ಲಿ ಪಾಪ ಪುರೋಹಿತರು ಹೇಳಿದ ಅವರು ತರ್ತಾರೆ. ಹಿಂದೆಲ್ಲ ಪುರೋಹಿತರು ಲಿಸ್ಟ್ ಕೊಡ್ತಾ ಇದ್ರು, ಇವ್ರು ತಂದಿರಲ್ಲ. ಆ ಟೈಮ್ಗೆ ಪುರೋಹಿತರು ಕೇಳ್ತಾರೆ, 4 ಕಲಶ ಕೊಡ್ರಪ್ಪ ಅಂದ್ರೆ ಅವಾಗ ಇವ್ರಿಗೆ ಕಲಶಗಳು ಎಲ್ಲಿ ತಂದಿರ್ತಾರೆ, ತಂದಿರಲ್ಲ ಹೌದಾ, ಅದರಲ್ಲೇ ಜುಜುಬಿ ಮಾಡಿರ್ತಾರೆ ಕೆಲವರು, ಅದಕ್ಕೆ ಏನ್ ಮಾಡ್ತಾರೆ, ಕಾಫಿ ಕುಡಿಯುವ ಲೋಟಗಳೇ ತಂದು ಸ್ವಾಮಿ ನಾಲ್ಕು ಕಲಶಗಳನ್ನು ಕೊಟ್ಟರೆ ಅದಕ್ಕೆ ದಾರ ಸುತ್ತಿ ಕೂಡಿಸಿರ್ತಾರೆ. ಆ ರೀತಿಯಲ್ಲಿ ವಿಶೇಷವಾಗಿ ಶ್ರೀನಿವಾಸನನ್ನ ಆಕೆಯನ್ನ ಕೂಡಿಸಿ ವಿಶೇಷವಾಗಿ ಪೂಜಾ ಮಾಡಿಸಿದರು. ನಂತರ ವಿಶೇಷವಾಗಿ ಕ್ಷೀರ ಪಾತ್ರವನ್ನ ಒಪ್ಪಿಸ್ತಾ ಇದ್ದಾರೆ ಹುಡುಗಿಯನ್ನ. ನಂತರ ನಾಭಿ ಒಂದೇ ಪದ್ಮಾವತಿ ನಾಭಿಯನ್ನ ಕ್ಷೀರದಿಂದ ಪೂಜಾ ಮಾಡಿ ನಂತರ ವಿಶೇಷವಾಗಿ ದೇವರಿಗೆ ಒಪ್ಪಿಸ್ತಾ ಇದ್ದಾರೆ. ಲಕ್ಷ್ಮೀದೇವಿ ಕೈ ಕೊಡ್ತಾ ಇದ್ದಾರೆ. ನಂತರ ಅಳತಾ ಇದ್ದಾರೆ, ಶ್ರೀನಿವಾಸನು ಅಳತಾ ಇದ್ದಾನೆ. ಯಾಕೆ ನೀನು ಯಾಕೆ ಅಳತಾ ಇದೀಯಪ್ಪ, ನನ್ನ ತಂಗಿ ನೆನಪಾದ್ಲು ಅಂತ ಆತನು ಹೇಳ್ತಾ ಇದ್ದಾನೆ. ನಂತರ ವಿಶೇಷವಾಗಿ ಶ್ರೀನಿವಾಸ ಹೊರಡತಾ ಇದ್ದಾನೆ, ಗರುಡಾರೂಢನಾಗಿ ಹೊರಡತಾ ಇದ್ದಾನೆ. ಪದ್ಮಾವತಿಯನ್ನು ಕೂಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಮಾವ ಕೇಳ್ತಾ ಇದ್ದಾನೆ, ಒಂದು ತಿಂಗಳಿರಬಾರ್ದೆ ಇಲ್ಲಿ, ಹೇಳ್ತಾ ಇದ್ದಾನೆ ಶ್ರೀನಿವಾಸ. ಅಳಿಯೋ ಮಾವನ ಮನೆಯಲ್ಲಿ ಹೆಚ್ಚು ಕಾಲ ಇರಬಾರದು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇಲ್ಲ, ಬೆಟ್ಟದಲ್ಲಿ ತುಂಬಾ ಕೆಲಸ ಇದೆ, ನನಗೆ ಇರ್ಲಿಕ್ಕಾಗಲ್ಲ, ಅರ್ಜೆಂಟಾಗಿ ಹೋಗ್ಬೇಕು ನಾನು ಅಂತ ಹೇಳಿ ಅಳಿಯ ಹೋಗ್ತಾ ಇದ್ದಾನೆ. ಅವಾಗ ಎಲ್ಲ ಕುಟುಂಬ ಸಹಿತವಾಗಿ ಎಲ್ಲ ಕೊಡ್ತಾ ಇದ್ದಾರೆ. ಎಷ್ಟು ಅಂದ್ರೆ ಹಾದಿಯಲ್ಲಿ ಊಟ ಮಾಡ್ಲಿಕ್ಕೆ ಎಲೆಗಳು ಕೂಡ, ಬಾಳೆ ಎಲೆ ಕೂಡ ಕೊಟ್ಟು ಕಳಿಸ್ತಾ ಇದ್ದಾರೆ. ನಂತರ ಅಡುಗೆ ಮಾಡ್ಕೊಳ್ಳಿಕ್ಕೆ ಕಟ್ಟಿಗೆ ಉಪ್ಪು ಪ್ರತಿಯೊಂದು ಕಟ್ಟಿಕೊಳಿಸ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ನಾನು ಹೊರಡತೇನೆ ಹೊರಡತೇನೆ ಅಂದಾಗ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವಾಗ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಸಾಕು ನೀವೆಲ್ಲರೂ ಬರಬೇಡಿ, ತುಂಬ ದೂರ ಇದೆ. ಆದ ಕಾರಣ ಹೇ ರಾಜ, ಮಗಳನ್ನು ಕೊಟ್ಟು ಸಂತೋಷ ಕೊಟ್ಟಿದ್ದೀಯ, ಏನು ಬೇಕು ವರ ಕೇಳು. ಎಂಥ ಮಾತು ರಾಜ ಕೇಳ್ತಾ ಇದ್ದಾನೆ. ನಾಣ್ಯದ್ಯಾಚೇರ ಮಾನಾಥ ತವ ಪಾದ ಸರೋರುಹೇ ಸರ್ವಮಂಗಲಮಸ್ಮಾಕಂ ತತ್ಪ್ರಸಾದೇನ ಕೇಶವ. ಹೇ ಕೇಶವ, ಬ್ರಹ್ಮರುದ್ರಾದಿಗಳನ್ನು ಆಳುವಂಥವ ನೀನು, ನಮ್ಮ ಜವಾಬ್ದಾರಿ ನೀ ಹೊತ್ತಿದೆಯೋ, ನಿನ್ನಿಂದ ನಮಗೆಲ್ಲ ಮಂಗಳವೇ ಆಗಿದೆ, ಇನ್ನೇನು ಬೇಕಾಗಿಲ್ಲ. ನಾಣ್ಯದ್ಯಾಚೆ ಬೇರೆ ಬೇಕಾಗಿಲ್ಲ, ಏನು ಬೇಕು ನಿನಗೆ ಹಾಗಾದರೆ ಅಂದರೆ, ಭಕ್ತಿಂ ದೇಹಿ, ನಿನ್ನಲ್ಲಿ ಭಕ್ತಿ ಕೊಡಪ್ಪ, ಅದೊಂದಿಲ್ಲೋ. ಭಕ್ತಿಂ ದೇಹಿ ಎಂಥ ಅದು, ಅಚಲಾಂ ಕೃಷ್ಣ, ಅಚಂಚಲವಾದ ಭಕ್ತಿ ಕೊಡು. ಒಬ್ಬನಿಗಲ್ಲ, ಸಕುಟುಂಬಸ್ಯ ಮೇನಗ, ಕುಟುಂಬ ಸಹಿತವಾಗಿ ಎಲ್ಲರಿಗೂ ನಿನ್ನ ಮೇಲೆ ಭಕ್ತಿ ಕೊಡು. ಅವಾಗ ಸ್ವಾಮಿ ಸಾಯುಜ್ಯ ಮೋಕ್ಷವನ್ನೇ ಕೊಡ್ತಾ ಇದ್ದಾರೆ, ಯಾಕೆ ಯೋಗ್ಯರು ದೇವತೆಗಳಾದ್ದರಿಂದ ಸಾಯುಜ್ಯ ಮೋಕ್ಷವನ್ನೇ ಕೊಡ್ತಾ ಇದ್ದಾರೆ. ನಂತರ ತನ್ನ ಮೈದು ನನಗೆ ಶಾಲಕಸದೌ ವಸ್ತ್ರಂ ಸ್ವಾಂಗಸ್ಥಂ ಮಧುಸೂದನ, ತನ್ನ ಮೈ ಮೇಲಿರುವ ವಸ್ತ್ರವನ್ನ ಮೈದು ನನಗೆ ಕೊಡ್ತಾ ಇದ್ದ, ಚಂದ್ರ ಅಲ್ವಾ, ಅದರಿಂದ ಕೊಡ್ತಾ ಇದ್ದಾರೆ. ಹೌದು, ಶ್ರೀನಿವಾಸ ತನ್ನ ಮೈ ಮೇಲಿರುವ ವಸ್ತ್ರ ಇಬ್ಬರಿಗೆ ಕೊಟ್ಟ. ಅದು ಒಂದು ತನ್ನ ಮೈದು ನನಗೆ ಕೊಟ್ಟ, ಇನ್ನೊಬ್ಬರು ಯಾರಿಗೆ ಗೊತ್ತಾ, ನಮ್ಮ ವ್ಯಾಸರಾಜನಿಗೆ ಕೊಟ್ಟ. ಅದೆಂಥ ನಮ್ಮ ಅಂತ ಯಾಕೆ ಹೇಳಿದೆ, ವ್ಯಾಸರಾಯ ಮಠ ಅಂತಲ್ಲ, ಜಗತ್ತಿಗೆಲ್ಲ ಬೆಳಗಿರ್ತಕ್ಕಂಥ ಈ ಮಠ ಆ ಮಠ ಅಂತ ಏನು ನೋಡದೆ ಎಲ್ಲ ಮಾಧ್ವರನ್ನ ವಿಶೇಷವಾಗಿ ಪೋಷಣೆ ಮಾಡಿದಂಥ ಜಗತ್ ಪ್ರಭುಗಳು ನಮ್ಮ ಯಾರು, ವ್ಯಾಸರಾಜರು. ಲಕ್ಷ ಜನ ನಿತ್ಯ ಊಟ ಮಾಡುತ್ತಾ ಇದ್ರು ಅವರು, ಧರ್ಮರಾಜನ ಕಾಲದಲ್ಲಿ ನಿತ್ಯ ಲಕ್ಷ ಜನ ಜೊತೆಗೆ ಊಟ ಮಾಡಬೇಕಂತೆ. ಅಂಥದ್ದು ವ್ಯಾಸರಾಜನ ಕಾಲದಲ್ಲಿ ಲಕ್ಷ ಜನ ಊಟ ಮಾಡ್ತಾ ಇದ್ರು. ಅಂಥ ವ್ಯಾಸರಾಜರಿಗೆ 12 ವರ್ಷ ಪೂಜಾ ಮಾಡಿದ್ದಕ್ಕೆ ಶ್ರೀನಿವಾಸ ಸಾಕ್ಷಾತ್ತಾಗಿ ತನ್ನ ವಸ್ತ್ರವನ್ನು ಕೊಟ್ಟ. ಈಗಲೂ ದರ್ಬಾರ್ ಕಾಲದಲ್ಲಿ ದ್ವಾದಶಿ ದಿನದಲ್ಲಿ ಮಾತ್ರ ಶ್ರೀನಿವಾಸ ಕೊಟ್ಟ ವಸ್ತ್ರವನ್ನು ಸ್ವಾಮಿಗಳು ಹಾಕಿಕೊಳ್ಳುವ ಸಂಪ್ರದಾಯ ಸೋಸಲೆ ಮಠದಲ್ಲಿ ಬಂದಿದೆ. ಅದ್ಭುತವಾಗಿರತಕ್ಕಂತಹ ಶ್ರೀನಿವಾಸನ ಅನುಗ್ರಹ, ಅಂಥ ಪರಾಕಾಷ್ಟ, ಅದನ್ನ ಶ್ರೀನಿವಾಸ ಅನುಗ್ರಹ ಮಾಡ್ತಾ ಇದ್ದಾನೆ. ನಂತರ ಗರುಡಾರೂಢನಾಗಿ ಹೊರಡುತ್ತಾ ಇದ್ದಾನೆ, ಅಗಸ್ತ್ಯಾಶ್ರಮವರೆಗೂ ಬಂದಿದ್ದಾನೆ. ನಂತರ ಬ್ರಹ್ಮಾದಿ ದೇವತೆಗಳು ಕಳಿಸಿಕೊಡ್ತಾ ಇದ್ದಾನೆ, ಬೆಟ್ಟ ಏರ್ಬಾರ್ದು, ಮದುವೆ ಆದ್ಮೇಲೆ 6 ತಿಂಗಳವರೆಗೆ ಇಲ್ಲೇ ಇರ್ತೇನೆ ಅಂತ ಹೇಳಿ ಅಲ್ಲೇ ಭಗವಂತ ಇದ್ದ ಎಂಬಲ್ಲಿಗೆ ವಿವಾಹಾಧ್ಯಾಯ ಮಹಿಮೆಯನ್ನು ಹೇಳ್ತಾ ಬರ್ತಾ ಇದ್ದಾರೆ. ವಿವಾಹಾಧ್ಯಾಯ ಮಹಿಮಾಂ ಯೇ ಶೃಣ್ವಂತಿ ಜನೇಶ್ವರ ತೇಷಾಂ ಭಾಗೋ ಭಾಗ್ಯೋದಯಂ ಭಕ್ಷ್ಯೇ ಶೃಣು ರಾಜಂ ಸವಿಸ್ತರಂ. ಒಂದು ವಾರದಿಂದ ಕೇಳ್ತಾ ಇದ್ದಾರಲ್ಲ, ಬಿದಿಗೆಯಿಂದ ದಶಮಿ ಪರ್ಯಂತ ಏನು ಕೇಳಿದ್ದೀರಿ, ನಿಮಗೆಲ್ಲ ಏನು ಫಲ ಬಂದಿದೆ ಹೇಳ್ತಾ ಇದ್ದಾರೆ. ಏನು, ಕೋಟಿ ಕನ್ಯಾ ಪ್ರಧಾನಾಚ್ಛ, 1 ಕೋಟಿ ಕನ್ಯೆಯರ ಮದುವೆ ಮಾಡಿಸಿದ ಫಲ ಬಂತು ನಿಮ್ಗೆಲ್ಲ ಡೈರೆಕ್ಟ್ ಆಗಿ. ಇನ್ನ ಯಾವದ್ ಭೂಮಿ ಪ್ರಧಾನತಃ, ಇಡೀ ಭೂಮಂಡಲವನ್ನು ದಾನ ಮಾಡಿದ್ರೆ ಎಷ್ಟು ಫಲ ಬರುತ್ತೆ ಅಷ್ಟು ಬರತ್ತಂತೆ. ಇದೆಲ್ಲ ಕೂಡ ಎಷ್ಟು, ಯತ್ಫಲಂ ಲಭತೆ ದೇಹಿ ತತ್ಫಲಂ ಶ್ರವಣಾಲ್ಲಭೇತ್, ಶ್ರವಣ ಮಾಡಿದರೆ ಬರುತ್ತೆ. ಇನ್ನ ಯೇ ಉತ್ಸವಂ ಕಾರಯಂತಿ ವೈವಾಹಂ ವೆಂಕಟೇಶಿತು ತಸ್ಯೋತ್ಸವೋ ಭವೇದ್ ರಾಜನ್ ವೆಂಕಟೇಶ ಪ್ರಸಾದತಃ. ಯಾರು ವೆಂಕಟೇಶನಿಗೆ ಉತ್ಸವ ಮಾಡಿಸ್ತಾರೋ ಅವರಿಗೂ ಉತ್ಸವ ಆಗಿಬಿಡುತ್ತೆ. ಇದೇ ಕಥಿತಂ ರಾಜನ್ ವಿವಾಹ ಚರಿತಂ ಹರೇಹೇ, ಇದು ವಿವಾಹ ಚರಿತ್ರೆ ಹೇಳಿದ್ದೇನೆ. ಶೃಣುಯಾತ್ ಶ್ರಾವಯೇ ದ್ವಾಪಿ, ಯಾರು ಕೇಳುತ್ತಾರೋ ಯಾರು ಹೇಳುತ್ತಾರೋ ಅವರಿಗೆ ಸರ್ವಾಭೀಷ್ಟಂ ಅವಾಪ್ನುಯಾತ್, ಎಲ್ಲಾ ಅಭೀಷ್ಟಗಳು ಬಂದ್ಬಿಡುತ್ತೆ. ಶುಭದಂ ಶುಣ್ವತಾಂ ರಾಜನ್ ಸರ್ವೇಶಾಂ ಮಂಗಳಪ್ರದಂ, ಕೇಳುವಂಥವರಿಗೆ ಶುಭವನ್ನು ಕೊಡುತ್ತಯ್ಯ, ಎಲ್ಲರಿಗೂ ಮಂಗಳ ಆಗುತ್ತೆ ಅಂತ. ಇತಿ ಶ್ರೀ ಭವಿಷ್ಯೋತ್ತರ ಪುರಾಣೇ ವೈಕುಂಠಗಿರಿ ಮಹಾತ್ಮ್ಯೇ ಶ್ರೀ ವೆಂಕಟೇಶ ಕಲ್ಯಾಣ ಮಹೋತ್ಸವ ವರ್ಣನಂ ನಾಮ ದ್ವಾದಶೋಧ್ಯಾಯ, 12ನೇ ಅಧ್ಯಾಯವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ವಿಶೇಷವಾಗಿ ಆ ಶ್ರೀನಿವಾಸನ ಸಂಕಲ್ಪದಿಂದ ವೈಶಾಖ ಮಾಸದಲ್ಲಿ ವಾದಿರಾಜರ ಸನ್ನಿಧಾನದಲ್ಲಿ ವಿಶೇಷವಾಗಿರತಕ್ಕಂತಹ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಪ್ರವಚನ ನಡೆದಿದೆ. ಮಹೋತ್ಸವವೇ ನಡೆದಿದೆ, ಎರಡು ಮಾತಿಲ್ಲ. ನಂತರ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಯಾರು ಯಾರು ಇದು ವಿಶೇಷವಾಗಿ ಹೇಳಿಸಿದ್ದಾರೋ ಯಾರು ಕೇಳಿದ್ದಾರೋ ಎಲ್ಲರಿಗೂ ಮಂಗಳ ಆಗಲಿ, ಎಲ್ಲರಿಗೂ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತಿ ಎಲ್ಲ ಕೊಟ್ಟು ಈಗ ಏನು ಭಯಂಕರ ವಾತಾವರಣ ಇದೆ ಅದರಲ್ಲಿ ಬೇಗ ಮುಕ್ತರಾಗಿ ಎಲ್ಲರೂ ನಗನಗುತ್ತಾ ಎಲ್ಲ ಕಡೆ ಸಂತೋಷವಾಗಿ ಓಡಾಡುವಂಥ ಒಂದು ವಿಶೇಷವಾದ ಸಂದರ್ಭ ಎಲ್ಲರಿಗೂ ಬರಲಿ ಅಂತ ಈ ವಿಶೇಷವಾಗಿ ಇದನ್ನು ನಮ್ಮ ಶ್ರೀನಿವಾಸ ಮೂರ್ತಿಗಳು ಅವರು ಇದು ಶ್ರೀನಿವಾಸ ಕಲ್ಯಾಣ ಹೇಳಬೇಕು ಅಂತ ಹೇಳಿ ಜಗತ್ತಿಗೆ ಮಂಗಳ ಆಗಲಿ ಅಂತ ಮಾಡಿಸ್ಬೇಕು ಅಂತಿದ್ದೇನೆ. ಈ ರೋಗ ಪರಿಹಾರ ಆಗಬೇಕು. ಎಷ್ಟು ಜನ ಬ್ರಾಹ್ಮಣರು ಸತ್ತೋಗ್ತಾ ಇದ್ದಾರೆ, ಚಿಕ್ಕ ಚಿಕ್ಕವರೆಲ್ಲ ಹೋಗ್ತಾ ಇದ್ದಾರೆ. ಈ ಬೇಗ ಈ ರೋಗದಿಂದ ವಿಮುಕ್ತರಾಗಬೇಕು, ಮಂಗಳ ಆಗಲಿ ಅಂತ ಅವರು ಸಂಕಲ್ಪ ಮಾಡಿದರು. ನಂತರ ವಿಶೇಷವಾಗಿ ನಮ್ಮ ಟಿ ಬ್ಲಾಕ್ ರಾಯರ ಮಠದ ವ್ಯವಸ್ಥಾಪಕರು ಅವರು ನಾವು ಸ್ಪಾನ್ಸರ್ ಮಾಡಬೇಕು ಯಾಕಂದ್ರೆ ಮಠದಲ್ಲಿ ನಿಂತೋಗಿದೆ, ಇದು ಕೇಳುತ್ತೇವೆ ಅಂತ ಹೇಳಿದ್ರು. ನಮಗೂ ಸಂತೋಷ ಆಯಿತು. ಹಾಗೆ ಅನೇಕ ಜನರು ವಿಶೇಷವಾಗಿ ಕೇಳುತ್ತೇವೆ ಅಂತ ಮುಂದಕ್ಕೆ ಬಂದಿದ್ದಾರೆ. ಯಾರು ಯಾರು ಸಂಕಲ್ಪ ಮಾಡಿಕೊಂಡಿದ್ದೀರಿ, ಹೇಳಿಸಲಿಕ್ಕೆ ಕೇಳಲಿಕ್ಕೆ ಏನು ಸಂಕಲ್ಪ ಮಾಡಿಕೊಂಡಿದ್ದೀರಿ, ಅವರೆಲ್ಲರೂ ಈಗ ನಿಮ್ಮ ನಿಮ್ಮ ಮುಂದೆ ನೀರು ಮಂತ್ರಾಕ್ಷತೆ ಇದ್ರೆ ಬಹಳ ಒಳ್ಳೆಯದು, ಬಿಟ್ಟುಬಿಡಿ. ಇಲ್ಲ ಕೃಷ್ಣಾರ್ಪಣ ಅಂತ ಹೇಳಿ ಕಿವಿಯನ್ನ ಮುಟ್ಟುಕೊಳ್ಳಿ. ನೀರು ಯಾವಾಗಿರುತ್ತೆ ಗಂಗೆ, ಹೌದಲ್ವಾ? ಮನಸ್ಸಲ್ಲಿ ಮಂತ್ರಾಕ್ಷತ ಸಂಕಲ್ಪ ಮಾಡಿಕೊಳ್ಳಿ. ದೇವರಿಗೆ ಗೊತ್ತು ನೀವು ಬಿಟ್ಟದ್ದು, ಹೌದ್ ತಾನೆ? ಎಲ್ಲರೂ ಇವಾಗ ಬಿಡಿ. ಯಸ್ಯ ಸ್ಮೃತ್ಯ ಚ ನಾಮೋಕ್ತ್ಯ ತಪೋ ಪ್ರವಚನ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ. ಹೆಂಗಸರು ಮಂತ್ರಹೀನ ಅಂತ ಹೇಳಿಕೊಳ್ಳಿ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ಕೃತಂ ತು ಮಯಾ ದೇವಾ ಪರಿಪೂರ್ಣಂ ತದಸ್ತು ಮೇ. ಅನೇನ ಶ್ರೀನಿವಾಸ ಕಲ್ಯಾಣ ಪ್ರವಚನ ಕರ್ಮಣ ಶ್ರವಣ ಕರ್ಮಣ ಎರಡು ಭಗವಾನ್ ಗುರುವಂತರ್ಗತ ವಾದಿರಾಜ ಗುರುವಂತರ್ಗತ ಭಾರತೀರವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಭೂ ಸಮೇತ ಶ್ರೀನಿವಾಸಾತ್ಮಕ ಬಿಂಬರೂಪಿ ಪರಮಾತ್ಮ ಪ್ರಿಯತಾಂ ಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಎಲ್ಲರೂ ಬಿಟ್ಬಿಡಿ. ಶ್ರೀಕೃಷ್ಣಾರ್ಪಣಮಸ್ತು ಇಂದಿರಾರಮಣ ಗೋವಿಂದ ಗೋವಿಂದ. ಒಂದು ಸಲ ದೇವರ ನಾಮ ಉಚ್ಚಾರ ಮಾಡಿಬಿಡೋಣ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಆಯ್ತಾ? ಸಾ ಇನ್ನು ಇವತ್ತು 8 ಕಾಲ ಆಯ್ತು. ಇವಾಗ ಇನ್ನೊಂದು 10 ನಿಮಿಷಕ್ಕೆ ಪಾಠ ಸ್ವಲ್ಪ ಹೊತ್ತು ಮಾಡೋಣ. ಇವತ್ತು ಬಿಡೋದು ಬೇಡ, ತೀರ್ಥ ಪ್ರಬಂಧ ಬಂದುಬಿಡುತ್ತೆ.